హయగ్రీవం చిదానంద విగ్రహం సదనుగ్రహం దశగ్రీవచ్చిదం శాపాన్ మణిగ్రీవ విమోచనం స్వనామగ్రహణాదేవ నిరస్తగ్రహ విగ్రహం బృందావనగతం వందే బ్రహ్మ రుద్రేంద్ర వందితం స్వాంతస్థానంతశయ్యాయ పూర్ణజ్ఞానరుసారణసి ఉత్తుంగవాక్తరంగాయ మధ్వదుగ్ధబ్ధయే నమః. గురుమఖిల గుణజ్ఞం సద్గుణైకాధివాసం శమదమ పరినిష్టం సత్వనిష్టం వరిష్టం సకల సుజనశిష్టం నిత్య నిర్ధూత కష్టం హయముఖ పద నిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరాచ్యుతానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ బ్రహ్మచర్య హరిప్రీతి సువిద్యా వాదశారిణః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజపదద్వంద్వ వారిజాసక్తమానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవా శపథో బింబసన్నిధౌ. చింతామణిం స్వభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విమలం శాంతం విజయాఖ్యగురుం భజే. శ్రీగురుభ్యో నమః. హరిః ఓం. ಗರುಡದೇವರಿಗೆ ಭಗವಂತ ಹೇಳಿದಂಥ ರಹಸ್ಯ ಅಜಪ ಅಕ್ರಮಂ ಉತ್ತಮಂ. ಈ ಅಜಪ ಅಕ್ರಮ ಅಂದರೆ ಏನು ಅಂದರೆ, ನಾವು ಜಪ ಮಾಡದೇನೆ ನಮ್ಮ ವತಿಯಿಂದ ವಿಶೇಷವಾಗಿ ವಾಯುದೇವರು ಜಪ ಮಾಡುತ್ತಾ ಇರ್ತಾರೆ, ನಮಗೆ ಗೊತ್ತಿಲ್ಲದೇನೆ ಜಪ ನಡೀತಾ ಇರುತ್ತೆ, ಶ್ವಾಸ ಕಾರ್ಯ ನಡೀತಾ ಇರುತ್ತೆ. ಈ ಶ್ವಾಸ ಮಂತ್ರ ಏನಿದೆ, ಹಂಸ ಮಂತ್ರ, ಅದು ಅಜಪ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಅಜಪ ಮಂತ್ರ ಇದನ್ನ ಮಾಡೋದರಿಂದ ಜೀವ ಭಯವನ್ನ ಬಿಟ್ಬಿಡ್ತಾನೆ ಅಂತ. ಈಗ ಒಂದು ಸಣ್ಣದ್ ನೋಡಬೇಕು, ಅದು ಸಾಮಾನ್ಯವಾಗಿ ಹೊರಗೆ ಎಲ್ಲರೂ ಕೂಡ ಈ ಪಿರಮಿಡ್ ಧ್ಯಾನ ಕೇಂದ್ರ, ಅದು ಕೇಂದ್ರ, ಈ ಕೇಂದ್ರ ಹೋಗ್ತಿರ್ತಾರೆ ಈ ಧ್ಯಾನಗಳಿಗೆ. ಅಲ್ಲಿ ಹೋದಾಗ ಅವರು ಮಾಡಿಸೋದು ಒಂದು ಸ್ವಲ್ಪ ನೋಡಿ, ಪ್ರಾಯಶಃ ಕೆಲವರಿಗೆ ನಿಮಗೆ ಗೊತ್ತಿರಬಹುದು, ಹೋಗಿದ್ದವರಿಗೆ ಅಥವಾ ಕೇಳಿದವರಿಗೆ ಗೊತ್ತಿರಬಹುದು. ಶ್ವಾಸದ ಮೇಲೆ ಧ್ಯಾಸ, ಅವರಿಷ್ಟೇ ಹೇಳ್ಕೊಡೋದು, ಶ್ವಾಸದ ಮೇಲೆ ಧ್ಯಾನವನ್ನು ಇಡಿ. ಎಷ್ಟು ಕಾಲ? ಬೆಳಿಗ್ಗೆ ಒಂದು ತಾಸು, ಸಂಜೆ ಒಂದು ಗಂಟೆ ಕಾಲ. ಈ ಶ್ವಾಸ ಹೇಗೆ ಬರ್ತಾ ಇದೆ, ಹೇಗೆ ಹೋಗ್ತಾ ಇದೆ, ಹೇಗೆ ಬರ್ತಾ ಇದೆ, ಹೇಗೆ ಹೋಗ್ತಾ ಇದೆ, ಇದನ್ನು ಚಿಂತನೆ ಮಾಡಿ ಅಂತ ಈ ಕಾನ್ಸಂಟ್ರೇಷನ್ ಹೇಳಿಕೊಡ್ತಾರೆ ಅವರಿಗೆ. ವಿತೌಟ್ ಎನಿ ರೂಟ್ ನಾಲೆಡ್ಜ್, ಒಳಗಿರತಕ್ಕಂಥ ಒಂದು ಈ ಒಂದು ಚಿಂತನೆಗಳು ಅವರಿಗಿರಲ್ಲ, ಕೇವಲ ಶ್ವಾಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಈ ಶ್ವಾಸ ಎಲ್ಲಿಂದೆಲ್ಲಿಗೆ ಹೋಗ್ತಾ ಇರುತ್ತೆ ಅಂದರೆ ನಾಭಿಯಿಂದ ಹೊರಡ್ತಾ ಇರುತ್ತೆ, ನಾಭಿಯ ಕೆಳಗಿನಿಂದ. ಬೇಕಾದ್ರೆ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿ, ಶ್ವಾಸ ಬಿಡುವ ಕಾಲಕ್ಕೆ ತಗೊಳ್ಳೋ ಕಾಲಕ್ಕೆ ಕೆಳಗಿನಿಂದ ಬರ್ತಾ ಇರುತ್ತೆ, ಮತ್ತು ಕೆಳಕ್ಕೆ ಹೋಗ್ತಾ ಇರುತ್ತೆ. ಅವರ ಕಾನ್ಸಂಟ್ರೇಟ್ ಮಾಡಿ 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 ಸಿದ್ಧಿಯನ್ನು ಪಡೀತಾ ಇದ್ದಾರೆ. ಅಂದರೆ ಸಿದ್ಧಿ ಅಂದರೆ ಸಾಮಾನ್ಯ ಇನ್ನೊಬ್ಬರ ತಲೆಯಲ್ಲಿ ಏನಿದೆ ಅಂತ ಗೊತ್ತಾಗೋದು, ಚಿಕ್ಕ 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 ಸಿದ್ಧಿಗಳೇನಿರುತ್ತೆ ಅವೆಲ್ಲ ಪಡೀತಾ ಇದ್ದಾರೆ. ಸತ್ಯ ಅಂದರೆ ಆ ಕಾನ್ಸಂಟ್ರೇಷನ್ನಿಂದಲೇ ಕೆಲವು ಸಿದ್ಧಿಗಳು ಬರುತ್ತೆ. ಅದು ಅನೇಕ ಜನರಿಗೆ ಇರಬಹುದು. ಆದರೆ ಆ ಕಾನ್ಸಂಟ್ರೇಟಿಂಗ್ ಪಾಯಿಂಟ್ಸ್ ಏನು, ಆ ಸಬ್ಜೆಕ್ಟ್ ಏನು, ಇಲ್ಲಿ ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ ನಮಗೆ. ಈ ಇಲ್ಲಿ ಸ್ವಲ್ಪ ಸಂಶಯ, ಗೊಂದಲ ಬರುವಂಥ ವಿಚಾರಗಳು ಇದೆ. ಏನು ಅಂದರೆ, ಭ್ರೂ ಮಧ್ಯ ಭಾಗವತಾದಿಗಳಲ್ಲಿ ಬಹಳ ಕಡೆ ಹೇಳಿದ್ದಾರೆ, ಇಲ್ಲಿ ನಾಲ್ಕು ದಳದ ಕಮಲ ಅಂತ ಹೇಳ್ತಾರೆ, ಇಲ್ಲಿ ಎರಡು ದಳ ಕಮಲ ಅಂತ ಹೇಳ್ತಾ ಇದ್ದಾರೆ. ಮಕಸುಳಾದಿಯಲ್ಲೂ ಭ್ರೂ ಮಧ್ಯದಲ್ಲಿ ಎರಡು ದಳ ಕಮಲ ಅಂದ್ರು. ಈ ಕಮಲಗಳ ದಳಗಳ ವ್ಯತ್ಯಾಸ, ಬಣ್ಣಗಳ ವ್ಯತ್ಯಾಸ ಒಂದು ಕಡೆ ಹೇಳಿದಂತೆ ಇನ್ನೊಂದು ಕಡೆ ಹೇಳ್ತಾ ಇಲ್ಲ. ದೊಡ್ಡ ಗೊಂದಲ ಇದು ಅಂದುಕೊಂಡ್ರೆ ಹಾಗಲ್ಲ. ಇಲ್ಲಿ ಕಮಲಗಳ ವಿನ್ಯಾಸ, ಆ ಚಕ್ರಗಳು, ಕಮಲಗಳು, ಇದರ ವಿನ್ಯಾಸ ಒಂದೊಂದಕ್ಕೆ ಒಂದೊಂದು ಕ್ರಮದಲ್ಲಿ ಬರ್ತಾ ಇದೆ. ಅದೇನು ಅಂದರೆ, ಹೇಳ್ತಾರೆ ನಮ್ಮೊಳಗೆ 14 ಲೋಕಗಳಿವೆ, ಆ ಲೋಕಗಳ ಸ್ಥಾನದಲ್ಲಿ ಕಮಲಗಳಿವೆ. ಲೋಕಾಧಾರ ಕಮಲಗಳು, ಲೋಕಾಧಾರ ಸ್ಥಾನಗಳು, ಲೋಕಾಧಾರ ಕಮಲಗಳು. ಆ ಕಮಲಗಳ ಚಿಂತನೆಯೇ ಬೇರೆ. ಲೋಕಾಧಾರ ಕಮಲಗಳು ಚಿಂತನೆ ಮಾಡುವಾಗ ಭ್ರೂ ಮಧ್ಯದಲ್ಲಿ ಎರಡು ದಳ ಕಮಲವೇ ಬರುತ್ತೆ, ಹೃದಯದಲ್ಲಿ 8 ದಳ ಕಮಲ ಬರ್ತಾ ಇದೆ. ಇಲ್ಲಿ ಯಾವುದನ್ನು ಹೇಳ್ತಾ ಇದ್ದಾರೆ ಅಂದರೆ, ಅಜಪ ಕ್ರಮ, ಶ್ವಾಸ ನಡೆಯುವಂಥ ಚಕ್ರಗಳ ಮೂಲಕ ನಡೆಯುತ್ತಾ ಇದೆ ಶ್ವಾಸವೆಲ್ಲ. ಈ ಚಕ್ರಗಳು ಎಲ್ಲೆಲ್ಲಿವೆ, ಅಲ್ಲಿ ಕಮಲಗಳು ಎಲ್ಲಿವೆ ಅಂದರೆ, ಅಂದರೆ ಬೇರೆ ಬೇರೆ ಸೆಟ್ ಕಮಲಗಳಿವೆ ಅಂದರೆ, ಹೌದು, ಸುಷುಮ್ನಾಧಾರಕ ಕಮಲಗಳು ಬೇರೆ, ಲೋಕಾಧಾರಕ ಕಮಲಗಳು ಬೇರೆ, ಈ ವಿಶೇಷವಾದ ಅಜಪಾಕ್ರಮಕ್ಕೆ ಬರತಕ್ಕಂಥ ಷಟ್ಚಕ್ರಗಳಲ್ಲಿರತಕ್ಕಂಥ ಕಮಲಗಳು ಬೇರು ಬೇರು ಅಂತ ಆಗ್ತಾ ಇರುತ್ತೆ. ಆದ್ದರಿಂದ ಅಲ್ಲಿ ಕನ್ಫ್ಯೂಷನ್ ಆಗಬೇಕಾದಂಥ, ಕನ್ಫ್ಯೂಸ್ ಆಗಬೇಕಾದಂಥ, ಕನ್ಫ್ಯೂಷನ್ ಬರಬೇಕಾದಂಥ ಸ್ಥಿತಿ ಇಲ್ಲವೇ ಇಲ್ಲ. ಸರಿಯಾಗಿ ನೋಡಿಕೊಳ್ಳಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ, ಈ ಅಜಪಕ್ರಮದಲ್ಲಿ 6 ಚಕ್ರಗಳು ಚಿಂತನೆ ಮಾಡಿ. ಸಾಮಾನ್ಯವಾಗಿ ನಮಗೆ ಯಾವುದು ಮಕಸುಳಾದಿಯಲ್ಲಿ ಲೋಕಗಳನ್ನು, 14 ಲೋಕಗಳ ಚಿಂತನೆ ಮಾಡುವಾಗ ನಾಭಿಯ ಕೆಳಗೆ ಅಲ್ಲಿ ಭೂಲೋಕ ಚತುರ್ದಳ ಕಮಲ, ನಾಭಿಯಲ್ಲಿ 6 ದಳ ಕಮಲ ಭುವರ್ಲೋಕ, ಹೃದಯದಲ್ಲಿ ಸ್ವರ್ಲೋಕ 8 ದಳ ಕಮಲ, ಉರಸ್ಸಿನಲ್ಲಿ ಮಹರ್ಲೋಕ, ಅದು ವಿಶೇಷವಾಗಿರತಕ್ಕಂಥ 12 ದಳ ಕಮಲ, ಕಂಠದಲ್ಲಿ ಅಂದರೆ ಇಂದ್ರಯೋನಿಯಲ್ಲಿ 16 ದಳ ಕಮಲ ಜನೋಲೋಕ, ಭ್ರೂ ಮಧ್ಯದಲ್ಲಿ 2 ದಳ ಕಮಲ ಅದು ತಪೋಲೋಕ, ಮೇಲೆ 1000 ದಳ ಕಮಲ ಅದು ಸತ್ಯಲೋಕ ಅಂತ ಇಷ್ಟು ಸ್ಪಷ್ಟ ಹೇಳಿದ್ರಲ್ಲಿ ಇಲ್ಲಿ ಬೇರೆದನ್ನೇ ಹೇಳ್ತಾ ಬರ್ತಾ ಇದೆ. ಕ್ರಮ ಏನು ಅಂದರೆ, ಮೂಲ ಆಧಾರ, ಮೂಲಾಧಾರದಲ್ಲಿರತಕ್ಕಂಥದ್ದು ಯಾವುದು ಅಂದರೆ, ಮೂಲಾಧಾರ ಅಂದರೆ ಎಲ್ಲಿ ಹೇಳ್ತಾರೆ, ವೃಷಣ ಆಸನಗಳ ಮಧ್ಯದಲ್ಲಿ ಇಪ್ಪದು. ವೃಷಣ ಈ ಮೂತ್ರಾವಯವ, ಅಲ್ಲಿರ್ತಕ್ಕಂಥ ವೃಷಣಗಳು, ಕೆಳಗೆ ಆಸನ, ಅದರ ಮಧ್ಯೆ ಪಾಯಿಂಟ್ ಏನಿರುತ್ತೆ ಅದನ್ನು ಮೂಲಾಧಾರ ಅಂತ ಕರೀತಾರೆ, ಅದು ತುಂದಿ ಅಂತ ಕರೀತಾರೆ. ವೃಷಣಾಸನಗಳ ಮಧ್ಯೆ ಇಪ್ಪದು ತುಂದಿನಾಮದಲ್ಲಿ, ತುಂದಿ ಅಂತ ಕರೀತಾರೆ, ಅಲ್ಲಿಂದ ನಾಡಿಗಳು ಪ್ರಾರಂಭ, ಅದು ಮೂಲಾಧಾರ. ಅಲ್ಲಿ 4 ದಳ ಚಕ್ರ, 4 ದಳ ಕಮಲ, ಅಲ್ಲೊಂದು ಚಕ್ರ. ಈ ಚಕ್ರ ಯಾವುದು ಅಂದ್ರೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಮೂಲಾಧಾರ ಚಕ್ರ. ಇಲ್ಲಿ ಮೂಲಾಧಾರ ಚಕ್ರ, ಇಲ್ಲಿ ದಳ ಎಷ್ಟು ಅಂತ ಹೇಳ್ತಾರೆ, ಚತುರ್ದಳ ಅನಲ ಸಮಂ, ಅಗ್ನಿಗೆ ಸಮಾನವಾಗಿ ಹೊಳೆಯುತ್ತಾ ಇದೆ ಬಣ್ಣ, ನಾಲ್ಕು ದಳ. ಇದು ಸ್ವಲ್ಪ ಇದು ಇದು ಕೇಳೋ ಕಾಲಕ್ಕೆ ಮಿಕ್ಕದ್ದು ಬಿಟ್ಟುಬಿಡಿ, ನಿಮಗೆ ಆನ್ಸರ್ ಕೊಟ್ಟಾಯ್ತು. ಎಲ್ಲೆಲ್ಲಿ ಆಯಾ ದಳಗಳು ಆಯಾ ಕಮಲಗಳು ಬೇರೆ ಬೇರೆ ಅಂತ ಹೇಳಿದ್ರಿಂದ ಮಿಕ್ಕ ಹೇಳಿದ ಕಡೆಯನ್ನ ಇಲ್ಲಿ ತಂದು ಇದನ್ನ ಅದಕ್ಕೆ ಬೆರೆಸಿ ಕನ್ಫ್ಯೂಸ್ ಆಗಬೇಕಾದಂತ ಅವಶ್ಯಕತೆ ಇಲ್ಲ. ಇದು ಸಪರೇಟ್ ಸೆಟಪ್. ಶ್ವಾಸಕ್ರಿಯ, ಇಡೀ ದೇಹದ ಪ್ರಕ್ರಿಯೆ ನಡೀತಾ ಇರತಕ್ಕಂತ ಆರು ಚಕ್ರಗಳ ವಿಧಾನವನ್ನು ಹೇಳ್ತಾ ಇದ್ದಾರೆ. ಆಯ್ತಾ? ಇಲ್ಲಿ ನಾಭಿಯ ಕೆಳಗೆ ನಾಭಿ ನೋಡಿ, ನಾಭಿ ನಾಭಿಯ ಕೆಳಗೆ ಮೂತ್ರಾವಯವ ಇರತಕ್ಕಂಥದ್ದು ಲಿಂಗಸ್ಥಾನ ಅಂತ ಕರೀತಾರೆ. ಅದು ಲಿಂಗ, ನಾಭಿ ಲಿಂಗ, ಅದರ ಕೆಳಗೆ ಮೂಲಾಧಾರ. ಸೊ ನಾಭಿ ಒಳಗೇನೆ ಮೂರು ಬರುತ್ತೆ, ಕೆಳಗೆ ಮೂಲಾಧಾರ, ನಂತರ ಲಿಂಗ, ನಂತರ ನಾಭಿ. ಅದಕ್ಕೆ ಮೂಲಾಧಾರೇ ಲಿಂಗದೇಶೇ ನಾಭ್ಯಾಂ ಅಂತ ಹೇಳಿದ್ರು. ಹಾಗಾದರೆ ಮೂಲಾಧಾರದಲ್ಲಿ ನಾಲ್ಕು ದಳ ಕಮಲ, ಅಲ್ಲೊಂದು ಚಕ್ರ, ಅಲ್ಲೊಂದು ಚಕ್ರ. ನಂತರ ವಿಶೇಷವಾಗಿ ಆ ಚಕ್ರದಲ್ಲಿ, ಅಲ್ಲಿ ಅಂದ್ರೆ ಮೂಲಾಧಾರದಲ್ಲಿರ್ತಕ್ಕಂಥ ಚಕ್ರ, ಅಲ್ಲಿರತಕ್ಕಂಥ ನಾಲ್ಕು ದಳ ಕಮಲ, ಆ ನಾಲ್ಕು ದಳ ಕಮಲಗಳಿಗೆ, ನಾಲ್ಕು ದಳಗಳಿಗೆ ನಾಲ್ಕು ಅಕ್ಷರಗಳಿವೆ, ನಾಲ್ಕು ಅಕ್ಷರಗಳಿವೆ. ಅದ ನಂತರ ಲಿಂಗದೇಶ, ಲಿಂಗ ಇರುವಂತ ಸ್ಥಾನದಲ್ಲಿ ಆರು ದಳ ಕಮಲ, ಷಟ್ಪತ್ರಕಂ, ಆರು ದಳ ಕಮಲ, ಅದೊಂದು ಚಕ್ರ. ಅದು ಯಾವುದು ಅಂದ್ರೆ ಸ್ವಾಧಿಷ್ಠಾನ. ನಂತರ ನಾಭಿಗೆ ಬಂದರೆ ನಾಭಿ ಸರಿಯಾದ ಪ್ರಾಂತದಲ್ಲಿ ಕೆಂಬಣ್ಣದ್ದು ವಿಶೇಷವಾಗಿರತಕ್ಕಂಥ ಹತ್ತು ದಳ ಇರತಕ್ಕಂಥ ಕಮಲ ನಾಭಿಯಲ್ಲಿ. ಅದೇ ಲೋಕಾಧಾರ ಕಮಲ ಆದರೆ ಆರು ದಳ ಕಮಲ ನಾಭಿಯಲ್ಲಿರೋದು, ಇಲ್ಲಿ ನಾಭಿಯಲ್ಲಿ ಹತ್ತು ದಳ ಕಮಲವಿದೆ, ವಿಶೇಷವಾಗಿ ಕೆಂಬಣ್ಣದ್ದು, ರಕ್ತ ಬಣ್ಣದ್ದು. ನಂತರ ನೋಡಿ ವಿಶೇಷವಾಗಿ ಬರತಕ್ಕಂಥದ್ದು ಯಾವುದು ಅಂದ್ರೆ ನಾಭಿ ಆದ ಮೇಲೆ ಹೃದಯ ಕಂಠಗೆ, ಹೃದಯದಲ್ಲಿ ನಂತರ ಕಂಠ ಪ್ರಾಂತಕ್ಕೆ ಎರಡು ಬರ್ತಾ ಇದೆ. ಇಲ್ಲಿ ಹೇಳ್ತಾರೆ ಹೃದಯದಲ್ಲಿ ಬರತಕ್ಕಂಥದ್ದು ಯಾವುದು ಅಂದ್ರೆ ಹೇಳ್ತಾರೆ ಅನಾಹತ ಚಕ್ರ, ಕಂಠದಲ್ಲಿ ಬರುವಂತಹದ್ದು ವಿಶುದ್ಧ ಚಕ್ರ. ಈ ಭ್ರೂ ಮಧ್ಯದಲ್ಲಿ ಬರತಕ್ಕಂಥದ್ದು ಆಜ್ಞಾ ಚಕ್ರ, ಶಿರಸ್ಸಿನಲ್ಲಿ ಬರುವಂತಹದ್ದು ಸಹಸ್ರಾರ. ಲೆಕ್ಕ ಆಯ್ತಾ? ನಮ್ಮ ಮೇಲಿಂದ ಕಳಕ್ ಬರೋಣ. ಶಿರಸ್ಸಿನಲ್ಲಿ ಸಾವಿರ ದಳ ಕಮಲ, ಅಲ್ಲೊಂದು ಚಕ್ರಸ್ಥಾನ, ಅದು ಸಹಸ್ರಾರ. ನಂತರ ಭ್ರೂಮಧ್ಯದಲ್ಲಿ ಅಲ್ಲೊಂದು ಚಕ್ರ, ಆಜ್ಞಾ ಚಕ್ರ, ಎರಡು ದಳ ಕಮಲ. ನಂತರ ಕಂಠ ಪ್ರದೇಶದಲ್ಲಿ ಹದಿನಾರು ದಳದ ಕಮಲ, ಅಲ್ಲೊಂದು ಚಕ್ರ, ಇದು ಯಾವುದು ಅಂದರೆ ವಿಶುದ್ಧ ಚಕ್ರ. ಹೃದಯದಲ್ಲಿ ಹನ್ನೆರಡು ದಳದ ಕಮಲ, ಅಲ್ಲಿ ಚಕ್ರ, ಇದು ಯಾವುದು ಅಂದರೆ ಅನಾಹತ ಚಕ್ರ. ನಂತರ ನಾಭಿಯಲ್ಲಿ ಹತ್ತು ದಳದ ಕಮಲ, ಅಲ್ಲೊಂದು ಚಕ್ರ, ಅದು ಯಾವುದು ಅಂದರೆ ಮಣಿಪೂರಕ ಎಂಬ ಚಕ್ರ ನಾಭಿಯಲ್ಲಿ. ನಾಭಿಯ ಕೆಳಗೆ ಲಿಂಗದೇಶ, ಆ ಲಿಂಗದೇಶದ ಲಿಂಗ ಇರುವಂತ ಪ್ರಾಂತ, ಗಂಡಸರ ಮೂತ್ರಾವಯವ, ಅದನ್ನು ಲಿಂಗ ಅಂತ ಕರೀತಾರೆ. ಆ ಲಿಂಗ ಇರುವ ಪ್ರಾಂತ, ಆ ಪ್ರಾಂತ ಇಂಪಾರ್ಟೆಂಟ್, ಹೆಂಗಸರಿಗಾದ್ರು ಗಂಡಸರಿಗಾದ್ರು ಆ ಪ್ರಾಂತ. ಆ ಪ್ರಾಂತದಲ್ಲಿ ಯಾವುದಿದೆ ಅಂದರೆ ಸ್ವಾಧಿಷ್ಠಾನ ಚಕ್ರ. ಅಲ್ಲಿ ಎಷ್ಟು ದಳದ ಕಮಲ ಅಂದರೆ 6 ದಳದ ಕಮಲವಿದೆ. ಅದರ ಕೆಳಗೆ ಮೂಲಾಧಾರ 4 ದಳ ಕಮಲ, ಮತ್ತು ಕೆಳಗಿನ ಮೇಲಕ್ಕೆ ಹೋದರೆ ಮೂಲಾಧಾರದಲ್ಲಿ 4 ದಳ ಕಮಲ, ಅದರ ಮೇಲೆ ಚೂರೇ ಮೇಲೆ ಲಿಂಗ ಪ್ರಾಂತದಲ್ಲಿ ಸ್ವಾಧಿಷ್ಠಾನ 6 ದಳ ಕಮಲ, ಕೆಳಗೆ 4 ಇದು 6, ಅದರ ಮೇಲೆ ಹೊಟ್ಟೆ ಪ್ರಾಂತ ನಾಭಿಯಲ್ಲಿ ಮಣಿಪೂರಕ 10 ದಳದ ಕಮಲ, ನಂತರ ಹೃದಯದಲ್ಲಿ ಅನಾಹತ ಚಕ್ರ ಅಲ್ಲಿ 12 ದಳದ ಕಮಲ, ಕಂಠದಲ್ಲಿ ವಿಶೇಷವಾಗಿರತಕ್ಕಂಥ ವಿಶುದ್ಧ ಚಕ್ರ ಎಷ್ಟು 16 ದಳ ಕಮಲ, ಭ್ರೂಮಧ್ಯದಲ್ಲಿ ಆಜ್ಞಾ ಚಕ್ರ ಅಲ್ಲಿ 2 ದಳದ ಕಮಲ, ಶಿರಸ್ಸಿನಲ್ಲಿ ಸಹಸ್ರಾರ 1000 ದಳದ ಕಮಲ ಚಕ್ರ. ಒಟ್ಟಾರೆ 7 ಚಕ್ರಗಳಾಯಿತು, ಮೇಲಿಂದನ್ನು ಬಿಟ್ಟರೆ ಮಿಕ್ಕದ್ದು 6 ಚಕ್ರಗಳಾಯಿತು. ಇದಲ್ಲದೆ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ವಿಶೇಷವಾಗಿ ಸ್ವಲ್ಪ ಸರಿಯಾಗಿ ತಿಳ್ಕೊಳ್ಳಿ ಹೇಳುತ್ತೇನೆ. ತಲೆಯ ಮೇಲೆ 1000 ದಳದ ಚಕ್ರ ಕಮಲ ಅಂತ ಹೇಳಿದರಲ್ವಾ, ಆ 1000 ದಳಗಳಲ್ಲಿ ಭಗವಂತನ 1000 ರೂಪಗಳಿವೆ. ವಿಶ್ವ, ವಿಷ್ಣು, ವಷಟ್ಕಾರ ಮೊದಲಾದ ಸಹಸ್ರನಾಮದಲ್ಲಿ ಏನೇನು ಹೆಸರುಗಳು ಬರುತ್ತೆ, ಆಯಾ ಹೆಸರುಗಳಿಂದ ಕರೆಯಲ್ಪಟ್ಟಂಥ ಭಗವಂತನ ರೂಪಗಳೆಲ್ಲ ತಲೆಯ ಮೇಲೆ ಕೂತಿವೆ. ಸರಿ, ನಂತರ ಇಲ್ಲಿಗೆ ಬಂದರೆ 2 ದಳದ ಕಮಲ, ಅಲ್ಲಿ 2 ಅಕ್ಷರ ಕೂತಿದೆ. ಯಾವುದು ಅಂದರೆ ಈ ಕಡೆ ಇರತಕ್ಕಂಥದ್ದು ನಮ್ಮ ಬಲಗಡೆಗೆ ಇರತಕ್ಕಂಥ ದಳದಲ್ಲಿ ಹಕಾರ ಕೂತಿದೆ, ಹ. ಎಡಗಡೆ ಇರತಕ್ಕಂಥ ಒಂದು ಕಮಲದಲ್ಲಿ ದಳದಲ್ಲಿ ಕ್ಷಕಾರ ಕೂತಿದೆ. ಒಟ್ಟಾರೆ ನಮಗಿರುವ ಅಕ್ಷರ ಮಾಲಿಕೆಯಲ್ಲಿ ಅಕಾರದಿಂದ ಕ್ಷಕಾರ ಪರ್ಯಂತ ಎಲ್ಲ ಇದೆ. ಅದರಲ್ಲಿ ಈ 2 ದಳಗಳಲ್ಲಿ ಒಂದು ಹಕಾರ, ಒಂದು ಕ್ಷಕಾರ. ಈ ಹಕಾರ ಭಗವಂತನ ಯಾವ ರೂಪವನ್ನು ಹೇಳುತ್ತೆ? ಹಂಸಾಯ ನಮಃ. ಇಲ್ಲಿ 2ನೇದು ಕ್ಷಕಾರ. ಇದು ಕ್ಷಕಾರ ಅಂದರೆ ಲಂ ಲಾಳುಕಾಯ ನಮಃ ಅಂತ ಹಕಾರ ಕ್ಷಕಾರಗಳಿರುವಂತಹದ್ದು. ಇಲ್ಲಿ ಹಂಸನಾಮಕ ಭಗವಂತ ವಿಶೇಷವಾಗಿ ನಿಂತಿರ್ತಾನೆ. ಇಷ್ಟು ಹೇಳಿದರು. ಇಷ್ಟು ಚಿಂತನೆ ಮಾಡ್ಬೋದಾ? 2 ದಳ, ಇಲ್ಲೊಂದು ಹಕಾರ, ಒಂದು ಕ್ಷಕಾರ. ಹಂಸಾಯ ನಮಃ, ಕ್ಷಂ ಲಾಳುಕಾಯ ನಮಃ. ಲಾಳುಕ ಎಂಬ ಭಗವದ್ ರೂಪ ಯಾವುದು? ಜೀವನೊಳಗಿರತಕ್ಕಂಥ ಬಿಂಬರೂಪ, ಅದು ಇಲ್ಲಿ ನಿಂತಿರುತ್ತೆ ವಿಶೇಷವಾಗಿ. ಇಲ್ಲಿಂದ ಚೂರು ಕೆಳಗೆ ಬಂದರೆ ಕಂಠದೇಶ, ಇದ್ಯಾವುದಾಯಿತು? ಆಜ್ಞಾಚಕ್ರ. ಆಜ್ಞಾಚಕ್ರ ಆದ ಮೇಲೆ ಕಂಠದೇಶದಲ್ಲಿ ಯಾವ ಚಕ್ರ? ವಿಶುದ್ಧ ಚಕ್ರ. ಈ ವಿಶುದ್ಧ ಚಕ್ರದಲ್ಲಿ ಎಷ್ಟು ದಳಗಳು? 16 ದಳಗಳು. ಈ 16ಕ್ಕೆ ಪೂರ್ವ ಮೊದಲುಕೊಂಡು ಎಲ್ಲ ಲೆಕ್ಕ ಇಡ್ತಾ ಬಂದರೆ ಈ ಮೊದಲುಕೊಂಡು ಅಹ ಪರ್ಯಂತ, ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ, ಈಂ ಈಶಾನಾಯ ನಮಃ, ಉಂ ಉಗ್ರಾಯ ನಮಃ, ಓಂ ಊರ್ಜಾಯ ನಮಃ, ಆಯ್ತಾ, ರಂ ಋತಂಭರಾಯ ನಮಃ, ರೂಂ ரூகாய நமஹ, ரம் ரிஷாய நமஹ, ரூம் ரூஜயே நமஹ, ஏம் ஏகாத்மனே நமஹ, ஐம் ஐராய நமஹ, ஔம் ஔரசாய நமஹ, அம் அந்தாய நமஹ, அஹஹ அர்த்தகர்ப்பாய நமஹ அந்த 16 அக்ஷர பிரதிபாத்ய பகவத் ரூபங்களு கண்டதல்லி கூத்திவே. இல்லெஷ்டு தள கமல? 16. 16க்கு சரியாகி 16 அக்ஷர டிவைட் ஆகி கூத்திவே. இன்ன அல்லிந்த ಈ ಹೃದಯ ಪ್ರಾಂತದಲ್ಲಿ ಎಷ್ಟು ದಳಕಮಲ? 12. ಇಲ್ಲಿ ಆಯಿಂದ ಅಹ ಆದ ಮೇಲೆ ಇನ್ನ ವರ್ಗಗಳು ಬರುತ್ತೆ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ. ಕ ವರ್ಗ, ಕ, ಚ, ಟ, ತ, ಪ, ಮೂರು ವರ್ಗಗಳು ಹೌದಲ್ಲ. ಕ, ಖ, ಗ, ಘ, ಙ, ಛ, ಛ, ಜ, ಜ, ಞ. ನಂತರ ವಿಶೇಷವಾಗಿ ಟ, ಠ, ಡ, ಢ, ಣ, ಪ, ಪ, ಬ, ಭ, ಮ, ಯ, ರ, ಲ, ವ, ಶ, ಸ, ಸ, ಹ, ಕ್ಷ. ಎಷ್ಟಾನೆ ಇಲ್ಲಿ ವಿಶೇಷವಾಗಿ ಹೃದಯದಲ್ಲಿ ದಳಗಳಿವೆ? 12. 12 ಆದರೆ ಕ ವರ್ಗ ಎಷ್ಟು? ಕ, ಖ, ಗ, ಘ, ಙ. ಹೌದಾ? 5 ಅಕ್ಷರಗಳು ಬಂತು. ಕಂ ಕಪಿಲಾಯ ನಮಃ, ಖಂ ಖಪತಯೇ ನಮಃ. ಹೌದಾ? ಗಂ ಗರುಡಾಯ ನಮಃ, ಘಂ ಘರ್ಮಾಯ ನಮಃ, ಜ್ಞಂ ಯಸಾರಾಯ ನಮಃ ಅಂಥೇಳಿ ವಿಶೇಷವಾಗಿರತಕ್ಕಂಥ ಆರೋಪಗಳು. ನಂತರ ಚ ವರ್ಗ, ಚಂ ಚಾರ್ವಂಗಾಯ ನಮಃ, ಛಂ ಚಂ ಛಂದೋಗಮ್ಯಾಯ ನಮಃ, ಗಂ ಗರುಡಾಯ ನಮಃ, ಛ ಛ ಜ ಜಂ ಜನಾರ್ದನಾಯ ನಮಃ, ಝ ಝಂ ಝಾಟಿತಾರಯೇ ನಮಃ, ಜ್ಞಂ ಜ್ಞಿಮಾಯ ನಮಃ. 5 ಆಯ್ತಾ? ಕ ವರ್ಗ 5, ಚ ವರ್ಗ 5. ಆದ ಮೇಲೆ ನಂತರ ಬರ್ ಕ ಚ ಟ ಬರಬೇಕಲ್ಲ. ಕ ಚ ಟ ತ ಪ. ಟ ವರ್ಗದೆಷ್ಟು? ಟಂ ಟಂಕಿನೇ ನಮಃ, ಠಂ ಠಲಕಾಯ ನಮಃ. ಹೌದಾ? ಈ ಎರಡು ಅಲ್ಲಿ ಸೇರುತ್ತೆ. ಅಂದ್ರೆ ಕ ವರ್ಗದ 5 ಅಕ್ಷರಗಳು, ಚ ವರ್ಗದ 5 ಅಕ್ಷರಗಳು, ಇನ್ನ ಟ ವರ್ಗದ 2 ಅಕ್ಷರಗಳು ಈ ಹೃದಯ ಪ್ರಾಂತದಲ್ಲಿ 12 ದಳಕಮಲದಲ್ಲಿ ಆ ಭಗವದ್ ರೂಪಗಳ ಸಹಿತವಾಗಿ ಕೂತಿದೆ. ಆಯ್ತಾ? ನಂತರ ಅದರ ಕೆಳಗೆ ಬಂದರೆ ನಾಭಿಯಲ್ಲಿ ಯಾವ ಇದು ಅನಾಹತ ಚಕ್ರ. ಆಯ್ತಾ? ಅನಾಹ ವಿಶೇಷವಾಗಿರತಕ್ಕಂಥ ಅನಾಹತ ಚಕ್ರ ಆಯಿತು. ವಿಶುದ್ಧ 16, ಅನಾಹರ ಅನಾಹತ 12. ಇನ್ನ ನಾಭಿಯಲ್ಲಿ ಯಾವುದು? ಮಣಿಪೂರಕ ಚಕ್ರ. ಆ ಮಣಿಪೂರಕ ಚಕ್ರದಲ್ಲಿ ಎಷ್ಟು ದಳಗಳಿವೆ? 10. ಇವಾಗ ಮೇಲೆ ಟ ವರ್ಗದಲ್ಲಿ 2 ಅಕ್ಷರ ಮೇಲಕ್ಕೆ ಹೋದರೆ ಟ ಠ ಹೋದರೆ ಇನ್ನು ಇಲ್ಲಿ ಡಿವೈಡ್ ಆಗಿದ್ದೆಷ್ಟು? ಡ ಢ ಣ, ಡ ಢ ಣ, ಪ ಪ ಬ ಭ ಮ. 5 ಅಂದ್ರೆ 8 ಆಯಿತು. ಹೌದಾ? ಯ ರ ಲ. ಇವಾಗ ಎಷ್ಟೆಷ್ಟು ಬರಬೇಕು? ಇಲ್ಲಿ 10 ತಾನೆ. ಟ ಠ ಡ ಇಲ್ಲಿ ಟ ಠ ಮೇಲಕ್ಕೆ ಹೋಯಿತು, ಡ ಢ ಣ ಅಂತ ಬಂದಿದೆ. ಡ ಢ ಣ. ನಂತರ ವಿಶೇಷವಾಗಿರತಕ್ಕಂಥ ಯಾವುದು ಅಂದ್ರೆ ತಾಥ ದಾಧ ನ. ಇಲ್ಲಿ ಉಳಿದಂಥ ಟಾಠ ಹೋಯಿತು, ಕಳಗೆ ಎಷ್ಟು ಬರಬೇಕು? ಡ ಢ ಣ. ನಂತರ ತಾಥ ದಾಧ ನ. ಆದ ಮೇಲೆ ಪ ಫ ಎಷ್ಟಾಯ್ತು ಲೆಕ್ಕ ನೋಡಿ, ದ ಢ ಣ ಮೂರು, ತ ಥ ದ ಧ ನ ಐದು, ಎಂಟಾಯಿತು. ನಂತರ ವರ್ಗ ಪ ವರ್ಗ ಪ ಫ, ಇಷ್ಟು ವಿಶೇಷವಾಗಿರತಕ್ಕಂಥ ನಾಭಿಯಲ್ಲಿದೆ. ಅದರ ಕೊಳಗೆ ಎಷ್ಟಿದೆ? ಆರು. ಆರರಲ್ಲಿ ಅದು ಯಾವ ಚಕ್ರ? ಹೌದಲ್ವೋ, ಮೂಲಾಧಾರ ನಂತರ ಸ್ವಾಧಿಷ್ಠಾನ. ಆ ಸ್ವಾಧಿಷ್ಠಾನ ಚಕ್ರದಲ್ಲಿ ಎಷ್ಟು ದಳಗಳು? ಆರು. ಹೌದ್ ತಾನೆ? ಆರು ಅಂತ ಹೇಳಿದ್ರೆ ಪಾಪ ಹೋಯ್ತಿವಾಗ ಮೇಲೆ, ಅದರಲ್ಲಿ ಉಳಿದದ್ದು ಬ ಭ ಮ ಬ ಭ ಮ, ಆದಮೇಲೆ ಇನ್ನ ಮೂರು ಯಾರಲ್ಲ, ಬ ಭ ಮ ಯಾರಲ್ಲ ಎಲ್ಲಿ ಕಳಾಗಿದೆ. ಹೌದ್ ತಾನೆ? ಎಲ್ಲಿ? ಲಿಂಗ ದೇಶದಲ್ಲಿ. ಅದರ ಕೆಳಗೆ ನಾಲ್ಕು ದಳ, ಯಾರ ಲ ಆಯ್ತಲ್ಲ, ಇನ್ನ ಲಾಸ್ಟ್ ಯಾವ್ದದು? ವ. ಯಾರ ಲ ವ ಅಲ್ವಾ, ವ ಅಲ್ಲಿ ಶುರು ಆಗತ್ತೆ. ವ ಶ ಶ ಸ, ವ ಶ ಅಲ್ಲಿ ಶಾರದ ಶಕಾರ, ಶಾರದ ಶಕಾರ, ಇನ್ನೊಂದು ದೊಡ್ಡ ಶಕಾರ, ನಂತರ ಸಕಾರ. ಈ ನಾಲ್ಕು ಅಕ್ಷರಗಳು ಬೀಜಾಕ್ಷರಗಳೆಲ್ಲಿವೆ? ನಾಲ್ಕು ದಳಗಳಲ್ಲಿ ಕೂತಿವೆ ಕೆಳಗೆ ಮೂಲಾಧಾರದಲ್ಲಿ. ಒಟ್ಟಾರೆ ಇನ್ನ ಎಷ್ಟರವರೆಗೆ ಬಂತು? ವ ಶ ಶ ಸ. ಇನ್ನು ಹೊರಡೋದು ಎರಡೇ ಅಕ್ಷರ ತಾನೆ, ಯಾವುದು ಅಂದರೆ ಹ ಕ್ಷ. ಹ ಕ್ಷ ಎಲ್ಲಿ ಕೂತಿವೆ? ಈ ಎರಡು ದಳಗಳಲ್ಲಿ ಕೂತಿವೆ ಹ ಕ್ಷ. ಒಟ್ಟಾರೆ 51 ಅಕ್ಷರ ಡಿವೈಡ್ ಆಗಿದೆ ಈ ಎಲ್ಲ ದಳಗಳಲ್ಲಿ. 51 ಅಕ್ಷರ ಡಿವೈಡ್ ಆಗಿದೆ ಈ ದಳಗಳಲ್ಲಿ. ಇಷ್ಟ ಆಯ್ತಾ? ನನ್ನ ಮಾತಲ್ಲ, ಇವಾಗ ನಿಮಗೆ ಅರ್ಥ ಆಯ್ತಲ್ಲ ಸಬ್ಜೆಕ್ಟ್, ಅದನ್ನ ಮತ್ತೆ ಓದ್ತೇನೆ, ಅರ್ಥ ಮಾಡಿಕೊಳ್ಳಿ. ಆಧಾರಂತು ಮೂಲಾಧಾರ ಎಷ್ಟು? ಚತುರ್ದಳ, ನಾಲ್ಕು ದಳಗಳಿಂದ ಕೂಡಿದ್ದು. ಅನಲ ಸಮ ಅಂದ್ರೆ ಬೆಂಕಿಯಂತೆ ಇದೆ, ಇದು ಅನಲ ಸಮ ಅಂತ ಹೇಳ್ತಾ ಇದ್ದಾರೆ. ವಾಸ ಅಂತ ವರ್ಣಾಶ್ರಯಂ, ಏನು ವಾಸ ಅಂತ ಅಂದ್ರೆ ವ ಸ ಅಂತ, ಸ ಅಂತ್ಯದಲ್ಲಿರ್ಬೇಕು ಅಂದ್ರೆ ವ ಶ ಶ ಸ, ನಾಲ್ಕು ಅಕ್ಷರಗಳಿವೆ. ಸ್ವಾಧಿಷ್ಠಾನಮಪಿ, ಮೂಲ ಮೂಲದಲ್ಲಿರತಕ್ಕಂಥ ಅಂದ್ರೆ ಲಿಂಗ ಪ್ರಾಂತದಲ್ಲಿ ಬರತಕ್ಕಂಥ ಸ್ವಾಧಿಷ್ಠಾನ. ಪ್ರಭಾಕರ ಸಮಂ, ಸೂರ್ಯನಂತೆ ಹೊಳಿತಾ ಇದೆ. ಬಾಲ ಅಂತ ಷಟ್ಪತ್ರಕಂ ಅಂದ್ರು, ಬಾಲ ಅಂದ್ರು, ಬಾಲ ಅಂದ್ರೆ ಬ ಲ, ಬ ಶುರು ಲ ಕೊನೆಗೆ, ಅಂದ್ರೆ ಬ ಭ ಮ ಯ ರ ಲ, ಬಾಲ ಅಂತ ಷಟ್ಪತ್ರಕಂ. ಆರು ದಳ ಇದೆ. ನಂತರ ಮಣಿಪೂರಕ, ಎಲ್ಲಿ? ನಾಭಿಯಲ್ಲಿ. ರಕ್ತಾಭಂ, ಕೆಂಬಣ್ಣದ್ದು ರಕ್ತ ವಿಶೇಷವಾದ ಮಣಿಪೂರಕ. ದಶದಲಂ, ಹತ್ತು ದಳ ಇದೆ. ಡಾದ್ಯಂ ಫಕಾರಾಂತಕಂ ಅಂದ್ರು, ಡ ಮೊದಲುಕೊಂಡು ಫ ಪರ್ಯಂತ ಇದೆ. ಯಾವ್ದ್ಯಾವುದು? ಡ ಢ ಣ ತ ಥ ದ ಧ ನ ಪ ಫ. ಎಷ್ಟು ಕ್ಲಿಯರ್ ಆಗಿ ಕೊಡ್ತಾರೆ ದೇವರು. ಡಾದ್ಯಂ ಫಕಾರಾಂತಕಂ, ಇನ್ನ ಅನಾಹತ ಚಕ್ರ ಹೃದಯದಲ್ಲಿ ಬಂದಿದೆ. ಪತ್ರೈಹಿ ದ್ವಾದಶಭಿಹಿ, 12 ದಳಗಳಿಂದ ಕೂಡಿದ್ದು ಎಲ್ಲಿ? ಹೃದಯದಲ್ಲಿ. ಅನಾಹತ ಚಕ್ರ ಎಂತಾದ್ದು? ಹೈಮಂ, ಬಂಗಾರ ಬಣ್ಣದ್ದು. ಕಠಾಂತಾವೃತಂ ಅಂದ್ರು, ಕಠಾಂತಾವೃತ ಅಂದರೆ ಕ ಠ, ಕಕಾರ ಮೊದಲು ಠಕಾರ ಕೊನೆಗೆ, ಕ ಠ ಅಂತ ಆವೃತಂ ಅಂದ್ರೆ ಯಾವ್ದಾವುದು? ಕ ಖ ಗ ಘ ಜ್ಞ ಚ ಛ ಝ ಝ ಜ್ಞ ನಂತರ ಠ ಠ, ಹೌದಾ? ಇದನ್ನ ಹೇಳ್ತಾ ಬರ್ತಾ ಇದ್ದಾರೆ. 12 ವರ್ಣಗಳಿಂದ ಕೂಡಿಕೊಂಡದ್ದು. ನಂತರ ಈ ಕಂಠದಲ್ಲಿ ಬರತಕ್ಕಂಥದ್ದು ಪ पत्रैहि सस्वर षोडशैहि शशधर ज्योतिर्विशुद्धाम्बुजम्। शशधर, शश अंद्रे मोल, ಮೊಲವನ್ನ ಧಾರಣೆ ಮಾಡಿದವರು ಚಂದ್ರ, ಚಂದ್ರ ಜ್ಯೋತಿ, ಚಂದ್ರನಂತೆ ಹೊಳೆಯತಕ್ಕಂಥದ್ದು ಯಾವುದು? ಷೋಡಶೈಹಿ, 16 ದಳಗಳು ಯಾವುದು? ಸಸ್ವರ, ಸ್ವರಾಕ್ಷರಗಳು ಯಾವುದು? ಆಯಿಂದ ಅಹವರಿಗೂ ಇರತಕ್ಕಂಥದ್ದು 12ವೆ. ನಂತರ ಹಂಸೆ ಚಕ್ಷರ ಯುಗ್ಮಕಂ ದ್ವಯದಲಂ ರಕ್ತಾಭ ಮಾತ್ರಾಂಬುಜಂ. ವಿಶೇಷವಾಗಿರತಕ್ಕಂಥದ್ದಲ್ಲಿ ಯಾವುದು? ಆಜ್ಞಾಚಕ್ರ. ಆಜ್ಞಾಚಕ್ರದಲ್ಲಿ ಹ ಕ್ಷ ಅಂತ ಎರಡು ಬಂದಿದೆ. ಆ ಹಕಾರಕ್ಕೆ ಬಂದದ್ದು ಯಾವುದು ಅಂದರೆ ಹಂಸ. ಆ ಹಂಸ ಅಂಬುದು ಎರಡಕ್ಕೂ ಎರಡಕ್ಕೂ ಕೂತಿರುತ್ತೆ. ಇಲ್ಲಿ ಕ್ಷಂ ಲಾಲೂಕಾಯ ನಮಃ ಆ ರೂಪವೂ ಕೂತಿರುತ್ತೆ. ಅದರಿಂದ ಹಕಾರ ಕ್ಷಕಾರ ಎರಡು ಸೇರಿಕೊಂಡಿದೆ. ಹಂಸ ಅನ್ನೋದು ಇಲ್ಲಿ ಕೂತಿದೆ. ಇದು ವಿಶೇಷವಾದ್ದು. ಒಟ್ಟಾರೆ 51 ಅಕ್ಷರಗಳ ವಿನ್ಯಾಸ ನಮ್ಮ ಎಲ್ಲ ಕಳಗಿಂದ ಮೇಲ ಪರ್ಯಂತ ಬಂದಿದೆ. ತಸ್ಮಾದ್ ಊರ್ಧ್ವಗತಂ ಪ್ರಭಾಸಿತಮಿದಂ. ಅದರ ಮೇಲೆ ಹೊಳೆಯತಕ್ಕಂಥದ್ದು ಯಾವುದು ಅಂದರೆ ಪದ್ಮಂ ಸಹಸ್ರಚ್ಛದಂ. 1000 ದಳಗಳಿರತಕ್ಕಂಥ ಪದ್ಮ ನಮ್ಮ ತಲೆಯ ಮೇಲೆ ಕೂತಿದೆ. ಎಂಥದ್ದು? ಸತ್ಯಾನಂದಮಯಂ ಸದಾಶಿವಮಯಂ ಜ್ಯೋತಿರ್ಮಯಂ ಶಾಶ್ವತಂ. ಶಾಶ್ವತವಾಗಿರತಕ್ಕಂಥ ಭಗವಂತನ ಸನ್ನಿಧಾನದಿಂದ ಕೂಡಿರತಕ್ಕಂಥದ್ದು ಸತ್ಯಾನಂದಮಯಂ ಅಂದರೆ ಸತ್ಯಲೋಕ ಇದು. ವಿಶೇಷವಾಗಿ ಸತ್ಯನಾಮಕ ಬ್ರಹ್ಮದೇವರ ಒಳಗಿರತಕ್ಕಂಥ ಭಗವದ್ ರೂಪ. ಸದಾಶಿವಮಯಂ ಯಾವಾಗೂ ಮಂಗಳಕರವಾದ್ದು. ಇಲ್ಲಿ ಚಿಂತನೆ ಬಂದ ಸಾಕು ಆನಂದ ಆಗಿಬಿಡುತ್ತೆ. ಜ್ಯೋತಿರ್ಮಯಂ ಶಾಶ್ವತಂ. ಜ್ಯೋತಿರ್ಮಯವಾಗಿರತಕ್ಕಂಥ, ಕಾಂತಿಮಯವಾಗಿರತಕ್ಕಂಥ ಶಾಶ್ವತ ಲೋಕವಯ್ಯ. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಗಣೇಶಂ ಚ ವಿಧಿಂ ವಿಷ್ಣುಂ ಶಿವಂ ಜೀವಂ ಗುರುಂ ತತಃ ವ್ಯಾಪಕಂ ಚ ಪರಂ ಬ್ರಹ್ಮ ಕ್ರಮಾತ್ ಚಕ್ರೇಶು ಚಿಂತಯೇತ್. ಈ 6 ಚಕ್ರಗಳಿಗೆ ಅಧಿಷ್ಠಾನ ದೇವತೆಗಳು ಯಾರು? ಕನ್ಫ್ಯೂಷನ್ ಬೇಡ ಅಂತ ಮೊದಲೇ ಹೇಳಿದ್ದೆ. ಈ ಲೋಕಾಧಾರ ಕಮಲಗಳು ಅಂತ ಬಂದಾಗ ನಾಭಿಯ ಕೆಳಗೆ ಕಟಿಪ್ರಾಂತ ಭೂಲೋಕ, ನಾಭಿ ಭುವರ್ಲೋಕ ಅಂತ ಬಂದಾಗ ನಾಭಿಯ ಕೆಳಗೆ 4 ದಳ ಚಕ್ರ, 4 ದಳ ಕಮಲ, ಅದು ಭೂಲೋಕ. ಅಲ್ಲಿ ಸ್ವಯಂಭುವ ಮನುಗಳು. ನಾಭಿಯಲ್ಲಿ ಭುವರ್ಲೋಕ, ಅಲ್ಲಿ ಗಣೇಶ ದೇವರಿದ್ದಾರೆ ಆಕಾಶವದು ಅಂತ ಹೇಳಿದ್ದು ಅಲ್ಲಿದೆ. ಅದನ್ನ ಇಲ್ಲಿಗೆ, ಇದನ್ನ ಅಲ್ಲಿಗೆ ತಂದು ಕನ್ಫ್ಯೂಸ್ ಆಗೋದು ಬೇಡ. ನಾಭಿಯಲ್ಲಿ ಭುವರ್ಲೋಕಕ್ಕೆ ಆಧಾರವಾಗಿ ಗಣೇಶ ದೇವರಿದ್ದೇ ಇದ್ದಾರೆ. ಅದು ಬೇರೆ ಸೆಟಪ್, ಇದು ಬೇರೆದೇ ಸೆಟಪ್. ಎಂತಹದ್ದು? ನಾಭಿಯ ಕೆಳಗೆ ಮೂಲಾಧಾರದಲ್ಲೇ ಆ ಚಕ್ರ. ಇದು ಅಜಪಾಕ್ರಮ, ವಾಯು ಸಂಚಾರಕ್ಕೆ ವಿಶೇಷವಾದ ಕ್ರಮ ಇದು. ಇಲ್ಲಿ ಮೂಲಾಧಾರದಲ್ಲಿ ಗಣೇಶ ದೇವರಿದ್ದಾರೆ. ಗಣೇಶ ದೇವರು ನಿಂತಿದ್ದಾರೆ ಅಲ್ಲಿ, ಹೌದಾ? ಹಾ, ಲೋಕಾಧಾರ ಕ್ರಮದಲ್ಲಿ, ಲೋಕಾಧಾರ ಕಮಲಗಳಲ್ಲಿ ಬ್ರಹ್ಮದೇವರಲ್ಲಿದ್ದಾರೆ. ಸತ್ಯಲೋಕದಲ್ಲಿ ಬ್ರಹ್ಮದೇವರಿದ್ದಾರೆ ತಾನೆ. ಇಲ್ಲಿ ಬ್ರಹ್ಮ, ಕೆಳಗೆ ಗಣೇಶ, ಲಿಂಗಸ್ಥಾನದಲ್ಲಿ, ಸ್ವಾಧಿಷ್ಠಾನದಲ್ಲಿ ವಿಶೇಷವಾಗಿ ಬ್ರಹ್ಮದೇವರಿದ್ದಾರೆ. ಹೌದಲ್ವೇ? ನಂತರ ಹಾ, ಕ್ಷಕಾರಕ್ಕೆ ಕ್ಷಂ ಲಾಳುಕಾಯ ನಮಃ ಅಂತ ಹೇಳಿದಾಗ ಅದಲ್ಲಿ ಕೊಟ್ಟೇ ಇದ್ದಾರೆ ನಮಗೆ ವಿಶೇಷವಾಗಿರತಕ್ಕಂಥ ಯಾವುದು ನ್ಯಾಸಗಳಲ್ಲಿ. ಕ್ಷಂ ಲಾಳುಕಾಯ ನಮಃ ಅಂತ ನೃಸಿಂಹ, ನರಸಿಂಹ ರೂಪ ಅಂತ ಇವೆಲ್ಲವೂ ಕೊಟ್ಟೇ ಇದ್ದಾರೆ. ಇನ್ನೊಂದು ಏನು ಹೇಳ್ತೀನಿ, ಇಲ್ಲಿ ಏನು ಮೆಸೇಜ್ ಕಳಿಸ್ತಾ ಇದ್ದೀರಲ್ಲ, ಇಲ್ಲಿ ಪ್ರಶ್ನೆಗಳಾಗಲಿ ಏನು ಹಾಕಬೇಡಿ, ಸಬ್ಜೆಕ್ಟ್ ಡೈವರ್ಟ್ ಆಗುತ್ತೆ. ನಿಮ್ಮ ಪ್ರಶ್ನೆಗಳು ಹಾಕಲಿಕ್ಕೆ ಬೇರೆ ಟೆಲಿಗ್ರಾಮ್ ಆ್ಯಪ್ ಕೊಟ್ಟಿದ್ದೇನೆ, ಅಲ್ಲಿ ಹಾಕಿ. ನಂತರ ನಾಭಿಯ ಕೆಳಗೆ ಮೂಲಾಧಾರದಲ್ಲಿ ಗಣೇಶ, ನಂತರ ಬ್ರಹ್ಮದೇವರು, ನಂತರ ಮಣಿಪೂರಕ ನಾಭಿಯಲ್ಲಿ ವಿಷ್ಣು. ಅಂದರೆ ಆಧಾರ, ಚಕ್ರಾಧಾರ ರೂಪದಿಂದ ಸರ್ವತ್ರ ಪ್ರತಿಯೊಬ್ಬರಲ್ಲಿ ವಿಷ್ಣು ಇದ್ದೇ ಇರ್ತಾನೆ, ಅದು ಬೇರೆ ವಿಚಾರ. ಇಲ್ಲಿ ಲೋಕಾಧಾರ ರೂಪ ಭಗವಂತ ನಿಂತಿದ್ದಾನೆ. ಇಲ್ಲಿ ಹೇಗೆ ಮನ್ವಂತರಾಧಿಪತಿಗಳು ಅಂತ ಬಂದಾಗ ಅಲ್ಲಿ ವಿಷ್ಣು ಮತ್ತು ಬಂದ ವಾಯುದೇವರು 14 ಮನ್ವಂತರಾಧಿಪತಿಗಳಲ್ಲಿ ವಾಯುದೇವರು ಬಂದರು. ಪ್ರತಿಯೊಬ್ಬ ಮನ್ವಂತರಾಧಿಪತಿಗಳಲ್ಲಿ ಬ್ರಹ್ಮವಾಯಿಗಳು ದೇವರು ಇದ್ದೇ ಇರ್ತಾರೆ, ಆದರೆ ಪ್ರತ್ಯೇಕ ರೂಪದಿಂದ ಬಂದರಲ್ವಾ. ಅದೇ ಥರ ಇಲ್ಲಿ ನಾಭಿಯಲ್ಲಿ ವಿಷ್ಣು, ನಂತರ ನೋಡಿ ಹೃದಯದಲ್ಲಿ ಶಿವಂ. ರುದ್ರದೇವರನ್ನ ಆ ಕಮಲಕ್ಕೆ ನಿಯಾಮಕರಾಗಿ ಚಿಂತನೆ ಮಾಡಬೇಕು. ಲೋಕಾಧಾರ ಕಮಲಗಳು ಅಂತ ಹೇಳಿದಾಗ ರುದ್ರದೇವರಲ್ಲಿ ಬರ್ತಾರೆ, ಊರು ಪ್ರಾಂತದಲ್ಲಿ ಬಂದರೆ ವಿಶೇಷವಾಗಿರ್ತಕ್ಕಂಥ ಈ ಉರಸ್ಸಿನಲ್ಲಿ ಬರ್ತಾರೆ. ಊರು ಬೇರೆ, ಉರಸ್ಸಿನಲ್ಲಿ ಬರ್ತಾರೆ. ಉರಸ್ಸು ಅಂದರೆ ಈ ಹೃದಯದ ಮೇಲ್ಭಾಗ, ಅಲ್ಲಿ ರುದ್ರದೇವರು ಬರ್ತಾರೆ. ಇಲ್ಲಿ ಹಾಗಲ್ಲ, ಈ ಚಕ್ರಗಳಲ್ಲಿ ಅನಾಹತ ಚಕ್ರ ಹೃದಯ ಪ್ರಾಂತ, ಇಲ್ಲಿ ರುದ್ರದೇವರು ಬರ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಎಷ್ಟು ಬಂತು, ಗಣೇಶ, ವಿಧಿ, ವಿಷ್ಣು, ಶಿವ, ನಾಲ್ಕಾಯಿತು. ಇನ್ನು ಇಬ್ಬರು ಬರಬೇಕು. ಜೀವಂ ಗುರುಂ ತತಃ ಅಂತ ಹೇಳ್ತಾ ಇದ್ದಾರೆ. ನಂತರ ಎಲ್ಲೆಲ್ಲಿ, ಇಲ್ಲಿ ಬರಬೇಕು, ಇಲ್ಲಿ ಬರಬೇಕು. ಹೌದಾನೆ, ಕಂಠದಲ್ಲಿ ಜೀವಂ ಅಂದರು. ಜೀವ ಅಂದರೆ ಯಾರು ಅಂದರೆ ಜೀವಾಭಿಮಾನಿ ಶೇಷದೇವರು ಕಂಠದಲ್ಲಿ. ಗುರುಂ, ಗುರು ಅಂದ್ರೆ ಯಾರು ಅಂದ್ರೆ ಹೇಳ್ತಾ ಇದ್ದಾರೆ ವಿಶೇಷವಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರು. ಹೌದು ಹೌದು, ಗುರು ಅಂತ ಬ್ರಹ್ಮಾದಿ ದೇವತೆಗಳಿಗೂ ಗುರು ಅಂತ ಹೆಸರು. ಆದರೆ ಇಲ್ಲಿ ಬೃಹಸ್ಪತ್ಯಾಚಾರ ಚಿಂತನೆ ಮಾಡಬೇಕು. ನಂತರ ಇಲ್ಲಿ ಯಾರನ್ನ ಅಂದ್ರೆ ಹೇಳ್ತಾರೆ, ವ್ಯಾಪಕಂಚ ಪರಂ ಬ್ರಹ್ಮ, ಬ್ರಹ್ಮದೇವರ ಅಂತರ್ಗತ ಸರ್ವತ್ವ ವ್ಯಾಪ್ತನಾದ ಭಗವಂತನ ಚಿಂತನೆ ಮಾಡಬೇಕು ಅಂತ ಈ ಚಕ್ರಗಳಲ್ಲಿ ಚಿಂತನಾ ಕ್ರಮ. ಹಾ ಸರಿ, ಇಷ್ಟು ಚಕ್ರಗಳ ಚಿಂತನೆ ಕೊಟ್ಟಿದ್ದೀರಿ, ಇದರ ಪರ್ಪಸ್ ಏನು ಚಕ್ರಗಳದ್ದು? ಅಲ್ಲಿ ಹೇಳ್ತಾರೆ, ಏಕವಿಂಶತ್ ಸಹಸ್ರಾಣಿ ಷಟ್ಶತಾನಿ ಅಧಿಕಾನಿ ಚ ಅಹೋರಾತ್ರೇಣ ಶ್ವಾಸಸ್ಯ ಗತಿ ಸೂಕ್ಷ್ಮ ಸ್ಮೃತಾ ಬುಧೈ. ಒಂದು ದಿನದ ಹಗಲು ರಾತ್ರಿಗಳಲ್ಲಿ ಶ್ವಾಸ ಸೂಕ್ಷ್ಮ ಗತಿಯಿಂದ ನಡೀತಾ ಇರುತ್ತೆ. ಈ ಚಕ್ರಗಳ ಮೂಲಕ ನಡೀತಾ ಇರುತ್ತೆ ಶ್ವಾಸ. 21,600 ಸಲ ಆಗುತ್ತೆ ಅಂತ ಜ್ಞಾನಿಗಳು ಹೇಳುತ್ತಾರೆ. ನೋಡಿ, ಈ ಶ್ವಾಸ ಹೊರಗೆ ಬರುವಾಗ ಯಾವ ಅಕ್ಷರ ಹೊರಗೆ ಬರುತ್ತೆ ಅಂದರೆ ಹಕಾರೇಣ ಬಹಿರಿಯಾತಿ. ಹಂ ಒಳಗೆ ಹೋಗುವಾಗ ಸ, ಹಕಾರೇಣ ಬಹಿರಿಯಾತಿ ಸಕಾರೇಣ ವಿಷೇತ್ ಪುನಃ. ಹಕಾರದಿಂದ ಹೊರಗೆ ಬರುತ್ತೆ, ಸಕಾರದಿಂದ ಒಳಗೆ ಹೋಗುತ್ತೆ. ಹಾಗಾದರೆ ಏನು ಇಲ್ಲಿ ಮಂತ್ರ ಹಸ ಹಸ ಅಂತ ಬರಬೇಕು? ಹಂಸ ಅಲ್ವಾ ಹೇಳ್ತಾರೆ. ಹಕಾರ ಸಕಾರ ಹೋಗಿ ಬರುವ ಭರದಲ್ಲಿ ಅಂ ಅಂತ ಬರುತ್ತೆ, ಅದಕ್ಕೆ ಅದು ಹಂಸ ಅಂತಾಗುತ್ತೆ. ಆದ್ದರಿಂದ ಹಂಸೋ ಹಂಸೇತಿ ಮಂತ್ರೇಣ ಜೀವೋ ಜಪತಿ ತತ್ವತಃ. ಜೀವ ವಿಶೇಷವಾಗಿ ಜಪ ಮಾಡುತ್ತಾನೆ, ಅಂದರೆ ಜೀವಾಂತರ್ಗತ ವಾಯುದೇವರು ಜೀವ ಶಬ್ದ ವಾಚ್ಯರಾಗಿದ್ದುಕೊಂಡು ಜಪ ಮಾಡುತ್ತಾರೆ. ಸರಿ, ಅವರು ಮಾಡುತ್ತಾರೆ, ನಾವೇನು ಮಾಡಬೇಕು? ಇಲ್ಲಿ ರಹಸ್ಯ ಬರ್ತಾ ಇದೆ. ನಾವು ಜಪ ಮಾಡೋಣ ಅಂದರೆ ಹೇಳ್ತಾರೆ, ಹಂಸ ಮಂತ್ರದ ಉಪದೇಶ ಬಿದ್ದವರು ಗಂಡಸರು, ಹೆಂಗಸರಲ್ಲ, ಗಂಡಸರಿಗೆ ಹಂಸ ಮಂತ್ರದ ಉಪದೇಶ. ಅದು ಎಷ್ಟು ಜಪ ಮಾಡಬೇಕು? 10, ಹೆಚ್ಚಿಲ್ಲ. 10 ಜಪ ಮಾಡಬೇಕು, ನಿನ್ನಿಂದ ಇವತ್ತಿಗೆ ಸಮರ್ಪಣೆ ಮಾಡಬೇಕು, ಇವತ್ತಿಂದ ನಾಳೆವರೆಗೆ ಸಂಕಲ್ಪ ಮಾಡಬೇಕು, ಮುಗಿತಲ್ಲಿಗೆ ಕ್ಲೋಸ್. ಇಲ್ಲಿ ಅದನ್ನ ಹೇಳ್ತಾ ಇಲ್ಲ. ಆ 10 ಅಂಗನ್ಯಾಸ ಕರನ್ಯಾಸ ಮೂಲಕ ಜಪ ಮಾಡುವುದನ್ನ ಕುರಿತು ಹೇಳತಾ ಇಲ್ಲ. ಇನ್ನೇನು, ಇಲ್ಲೇನೋ ರಹಸ್ಯ ಕೂತಿದೆ. ಅಂದರೆ ಧ್ಯಾನದಲ್ಲಿ ಕೂತಿರುವಾಗ ಆ ಶ್ವಾಸ ಎಲ್ಲ ಚಕ್ರಗಳ ಮೂಲಕ ಹೊರಗೆ ಬಂದು ಮತ್ತು ಎಲ್ಲ ಚಕ್ರಗಳ ಮೂಲಕ ಹೊರಗೆ ಹೋಗುವುದನ್ನ ನಾವು ಅಬ್ಸರ್ವ್ ಮಾಡ್ತಾ ಬರಬೇಕು. ಅದು ಹೊರಗೆ ಹೋಗುವಾಗ ಹಂ ಅಂತ, ಒಳಗೆ ಬರುವಾಗ ಸ ಅಂತ ಬರ್ತಾ ಇದೆ. ಇದನ್ನು ನಾವು ಚಿಂತನೆ ಸದಾ ಹಂಸ ಹಂಸ ಅಂತ. ಇದು ಓನ್ಲಿ ಸಬ್ಜೆಕ್ಟ್ ಇನ್ಫಾರ್ಮೇಶನ್, ಇದು ಗುರುಗಳಿಂದ ಮತ್ತು ಪ್ರತ್ಯೇಕ ಉಪದೇಶ ತಗೋಬೇಕು. ಮುಂದೆ ಹೇಳ್ತಾರೆ, ಸೆಲ್ಫ್ ಮಾಡ್ಲಿಕ್ಕೆ ಹೋದ್ರೆ ಎಡವಟ್ಟಾಗುತ್ತೆ. ಹಾ, ಚೂರು ಸ್ಮರಣೆ ಮಾಡಬಹುದು, ಧ್ಯಾನ ಮಾಡಬಹುದು. ತೀವ್ರವಾಗಿ ಹೋಗ್ಬೇಕಾ, ನಾನೇ ಹೋಗ್ತೀನಿ ಅಂತ ಹೋಗ್ಬೇಡಿ, ಗುರುಗಳು ಬೇಕು ಪಕ್ಕದಲ್ಲಿ ಅಂತ ಹೇಳ್ತಾರೆ. ತಿಳ್ಕೊಳ್ಳಿ ಸಬ್ಜೆಕ್ಟ್ ಏನಿದೆ ಅಂತ. ಅದರಲ್ಲಿ ಈ ಶ್ವಾಸ ಇಷ್ಟು ಬರ್ತಾ ಇರುತ್ತಲ್ಲ, ಅದರಲ್ಲಿ ಯಾರ್ಯಾರ ಪಾಲು ಎಷ್ಟು ಹೇಳ್ತಾರೆ. ಷಟ್ಶತಂ ಗಣನಾಥಾಯ, ಗಣೇಶಾಂತರ್ಗತ ಭಗವಂತನಿಗೆ, ಅಲ್ಲಿ ವಾಯುದೇವರಂತರ ಭಗವಂತನಿಗೆ 600 ಕೊಡಬೇಕಂತ. 6000 ವೇಧಸೆ, ನಂತರ ಚಕ್ರದಲ್ಲಿ ಬರತಕ್ಕಂಥದ್ದು ಯಾವುದು, ಸ್ವಾದಿಷ್ಠಾನ ಚಕ್ರ, ಅಲ್ಲಿ 6000. ನಂತರ ಚಕ್ರ ಯಾವುದು ಅಂದ್ರೆ ವಿಶೇಷವಾಗಿರತಕ್ಕಂಥ ಗಣೇಶಂ ಬಿಧಿಂ ವಿಷ್ಣುಂ ಶಿವಂ. ನಂತರ 600 ವಿಷ್ಣುವಿಗೆ, 600 ಗಣಪತಿ, 6000 ಬ್ರಹ್ಮದೇವರು, 6000 ವಿಷ್ಣು, 6000 ಹರಾಯ ಚ ರುದ್ರದೇವರು. ನಂತರ ಜೀವಾತ್ಮನೇ 1000 ಚ, ಜೀವಾತ್ಮ ಅಂದರೆ ಶೇಷಾಂತರ್ಗತ ಸ್ವಾಮಿಗೆ 6000 ಅಂದರೆ 1000 ಶೇಷ ಜೀವಾತ್ಮನೇ 1000 ಚ. 1000 ಗುರವೇ ತಥಾ, ಗುರುಸ್ಥಾನದಲ್ಲಿ 1000, ಚಿದಾತ್ಮನೇ 1000 ಚ, ಇಲ್ಲಿ 1000, 1000 1000 1000 1000 1000 1000. ವಿಶೇಷವಾಗಿರತಕ್ಕಂಥ 6 ಆಯಿತು, ಅಂದರೆ 3000 ಆಯಿತು. ಇನ್ನು ಎಲ್ಲೆಲ್ಲಿ 6000ಗಳೆಷ್ಟು, ಒಟ್ಟಾರೆ ಎಷ್ಟು, 21000. ಅದರಲ್ಲಿ 6000 6000 6000 3 ಡಿವೈಡ್ ಆದರೆ 18000 ಆಯಿತು. 18000ಕ್ಕೆ ಇನ್ನೆಷ್ಟು ಜಾಯಿನ್ ಮಾಡಬೇಕು, 3000ಗಳು ಸೇರಿಸಿದರು, 21000 ಆಯಿತು. ಹೌದಾ, ಇನ್ನು 600 ಅಷ್ಟೇ ಹೇಳಿದ್ರಲ್ಲ. ಜಪಸಂಖ್ಯಾಂ ನಿವೇದಯೇತ್, ನಿವೇದನ ಮಾಡಬೇಕು ಭಗವಂತನಿಗೆ. ಈ ರೀತಿ ಧ್ಯಾನದಲ್ಲಿ ಈ ಹಂಸ ಹಂಸ ಅಂತ ಭಗವಂತನ ರೂಪವನ್ನ ಆ ಶ್ವಾಸದ ಮೂಲಕ ಭಗವಂತನ ಅಂದರೆ ಆ ಶ್ವಾಸ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಬರ್ತಾ ಇದೆ ಅಲ್ಲೆಲ್ಲ ಕೂಡ ಸಂಚಾರ ಆಗ್ತಾ ಇದೆ. ವಿಶೇಷವಾಗಿರತಕ್ಕಂಥ ವಾಯು ಸಂಚಾರ ಅದರ ಮೂಲಕ ಮುಂದೆ ಹೇಳ್ತಾ ಬರ್ತಾರೆ. ಇಲ್ಲಿ ಆಯಾ ಚಕ್ರಗಳಲ್ಲಿ ಈಗ ವಾಯು ಸಂಚಾರವನ್ನ ಕಾನ್ಸಂಟ್ರೇಟೆಡ್ ಆಗಿ ಯಾರು ಹಂಸ ಅಂತ ಚಿಂತನೆ ಮಾಡ್ತಾ ಬರ್ತಾರೋ ಅವರಿಗೆ ಆಯಾ ಚಕ್ರಗಳಲ್ಲಿರುವ ಭಗವಂತನ ಕಿರಣಗಳು ಕಾಣಿಸ್ತಾ ಬರುತ್ತವರಿಗೆ ಹೇಳ್ತಾರೆ. ಏತಾನ್ ಚಕ್ರಗತಾನ್ ಬ್ರಹ್ಮಮಯೂಖಾನ್ ಮುನಯೋ ಅಮರಾನ್ ಸತ್ಸಂಪ್ರದಾಯ ವೇತ್ತಾರಹ ಚಿಂತಯಂತಿ ಅರುಣಾದಯ. ಅರುಣಾದಿ ಮಹರ್ಷಿಗಳೆಲ್ಲ ಆ ಒಳಗಿರತಕ್ಕಂಥ ಕಾಂತಿಯನ್ನ ಕಾಣತಾರೆ. ಇನ್ನು ಯಾರು, ಶುಕಾದಯೋಪಿ ಮುನಯ, ಭಾಗವತದಲ್ಲಿ ಶುಕಾದಯೋಪಿ ಮುನಯ ಶಿಷ್ಯಾನ್ ಉಪದಿಶಂತಿ ಚ, ಶುಕಾದಿ ಮಹರ್ಷಿಗಳು ಕೂಡ ಶಿಷ್ಯರಿಗೆ ಇದನ್ನು ಉಪದೇಶ ಕೊಡತಾರೆ. ಅತ ಪ್ರವೃತ್ತಿಂ ಮಹತಾಂ ಧ್ಯಾತ್ವಾ ಧ್ಯಾಯೇತ್ ಸದಾ ಬುಧಃ. ಅದಕ್ಕೆ ಮಹತಾಂ ಪ್ರವೃತ್ತಿಂ, ದೊಡ್ಡವರು ಹೇಗೆ ಚಿಂತನೆ ಮಾಡಿದ್ದಾರೆ ಎಂಬುದನ್ನು ತಿಳ್ಕೊಂಡು ಜ್ಞಾನಿಯಾದವ ಸದಾ ಷಟ್ಚಕ್ರಗಳ ಧ್ಯಾನ ಮಾಡಬೇಕು. ಎಲ್ಲಿರಿ ನೀವು, ಸುಮ್ಮನೆ ಹೇಳ್ತಾ ಇದ್ರಿ, ಗರುಡ ಪುರಾಣ ಮುಂದಿಟ್ಕೊಂಡು ಹೇಳ್ತಾ ಇದ್ರಿ, ಇಷ್ಟರ ಪರಿ ಅಂತ ನಮ್ಗೆ ಯಾರು ಹೇಳಿಲ್ಲ ಅಂತೀರಾ, ಹೇಳಿದ್ದಾರೆ ನಮ್ಮ ಕಣ್ಣಿಗೆ ಬಿದ್ದಿಲ್ಲ. ದಾಸರಾಯರ ಪದ ನೋಡಿ, ಕಣ್ಣಿನೊಳಗೆ ನೋಡೋ ಹರಿಯ, ಬೃಂದದಾಸರದ್ದೇ ಹೇಳುತ್ತಾರೆ, 7 ಚಕ್ರಗಳ ಏರೋ, 7 ಚಕ್ರಗಳ ಆ ಚಕ್ರಗಳನ್ನು ಏರ್ತಾ ಏರ್ತಾ ಹೋಗೋ ಅಂತ ಹೇಳ್ತಾರೆ. ಅದೆಲ್ಲ ಗುಟ್ಟಾಗಿ ಹೇಳಿದ್ದಾರೆ ದಾಸರು. ವಿಜಯರಾಯರು ಹೇಳ್ತಾರೆ, ಕುಂಡಲಿನಿ ಸ್ಥಿತ ವಿಜಯ ವಿಠಲರೇಯ ಅಂತ ಗುಟ್ಟಾಗಿ ಹೇಳಿದ್ದಾರೆ. ಎಲ್ಲ ಹೇಳಿದ್ದಾರೆ, ಶಾಸ್ತ್ರದಲ್ಲಿ ಇದೆ. ಪಬ್ಲಿಕ್ ಏನಿದೆ ನಿಮ್ಗೆ ಕೊಡುವಂಥ ಪ್ಲಾಟ್ಫಾರ್ಮ್ಸ್ ಏನು ಕೊಡ್ತಿರಲ್ಲ, ಪ್ರವಚನದ ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದು ಸಿಗಲ್ಲ. ಸಿಕ್ಕರೆ ಒಂದು ಘಟ ಪಟ ಅಂತ ಚರ್ಚೆ, ಇಲ್ಲ ವಿವೇಕವಾಗಿರ್ತಕ್ಕಂಥ ಏನೋ ಒಂದು ಮಾತುಗಳನ್ನ, ನಾನಾ ರೀತಿಯಾದ ಸಬ್ಜೆಕ್ಟ್ಸ್ ಎಲ್ಲ ಬರುತ್ತೆ. ಈ ಸಬ್ಜೆಕ್ಟ್ ಬರೋದೇ ಇಲ್ಲ, ಇದು ಮೈನ್ ಸಬ್ಜೆಕ್ಟ್ ಟಾರ್ಗೆಟ್ ಹೊಡಿತಾ ಇದ್ದಾರೆ ಹಿಡ್ಕೊಂಡು. ಇದು ನಮಗೆ ಟಚ್ಚೇ ಇರಲ್ಲ ನೋಡಿ. 80 60 70 ಎಷ್ಟು ಬಂತೋ ವಯಸ್ಸು, ಈಗ ನೋಡಿ ನಮ್ಗೆ ಗೊತ್ತೇ ಇಲ್ಲ ಅಂತ ಉದ್ಗಾರ ಬಾಯಿಂದ ಬರ್ತಾ ಇದೆಯಲ್ಲ. ಇನ್ಯಾವಾಗ ಈ ಜನ್ಮದಲ್ಲಿ ಬರೀ ಇಷ್ಟು ಗೊತ್ತಾಯಿತು, ಇನ್ಯಾವ ಜನ್ಮಕ್ಕೆ ಬರಬೇಕೋ ಇದು, ಅದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇನ್ನ ರಹಸ್ಯ ಹೇಳ್ತಾ ಬರ್ತಾರೆ. ಇಷ್ಟು ಗುರುಗಳಿಂದ ಉಪದೇಶ ತಗೊಂಡು ಆಯಾ ಚಕ್ರಗಳಲ್ಲಿ ಅಲ್ಲಿಗೆ ಮನಸ್ಸನ್ನು ಕಳಿಸಿ ಆಯಾ ಕಮಲಗಳಲ್ಲಿ ಆಯಾ ಅಕ್ಷರಗಳನ್ನು ಅಲ್ಲಿರೋ ಭಗವದ್ ರೂಪವನ್ನು ಚಿಂತನೆ ಮಾಡಿ ಅಲ್ಲಿ ಮನಸ್ಸಿನಿಂದ ನಾನಾ ಪದಾರ್ಥಗಳನ್ನು ಕಲ್ಪನೆ ಮಾಡಿ ಅಲ್ಲಿರೋ ದೇವರಿಗೆ ದೇವತೆಗಳಿಗೆ ಕೃತ್ವಾಚ ಮಾನಸೀಂ ಪೂಜಾಂ ಸರ್ವ ಚಕ್ರೇಷು ಅನನ್ಯಧೀಹಿ. ಮನಸ್ಸು ಬೇರೆ ಕಡೆ ಹೋಗಬಾರದು, ಆ ಥರ ಎಲ್ಲ ಚಕ್ರಗಳಲ್ಲಿ ಆಯಾ ದಳಗಳಲ್ಲಿ ಮೊದಲು ಆಯಾ ದೇವತೆಗಳನ್ನು ದೇವರನ್ನು ಎಲ್ಲರನ್ನ ಚಿಂತಿಸಿ ಅಲ್ಲಲ್ಲಿ ಅವರಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕಂತೆ. ಮಾಡಿ ನಂತರ ತಥೋ ಗುರುಪದೇಶನ, ಗುರುಗಳ ಉಪದೇಶದಿಂದ ಗಾಯತ್ರೀಂ ಅಜಪಾಂ ಜಪೇತ್. ಈ ವಿಶೇಷವಾಗಿರತಕ್ಕಂಥ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು. ಯಾವುದು? ಅಜಪ ಗಾಯತ್ರಿ ಹಂಸ ಅಂತ 10 ಸಲ ಗುರುಪದೇಶದಿಂದ ಬಂದಿರತಕ್ಕಂಥ ಮಂತ್ರವನ್ನು ಜಪ ಮಾಡಿ ನಂತರ ಹಂಸ 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 ಅಂತ ಶ್ವಾಸ ಬರುವಾಗ ಹೋಗುವಾಗ ಬರುವಾಗ ಹೋಗುವಾಗ ವಿಶೇಷವಾಗಿ ಧ್ಯಾನ ಮಾಡುತ್ತಾ ಬರಬೇಕು ಹೇಳ್ತಾರೆ. ಅಧೋ ಮುಖೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅಧೋ ಮುಖೆ ತಥೋ ರಂಧ್ರೆ ಸಹಸ್ರದಳ ಪಂಕಜೇ. ಈ ಬ್ರಹ್ಮರಂಧ್ರದಲ್ಲಿರ್ತಕ್ಕ ಎಲ್ಲ ಕಮಲಗಳು ಹೇಗಿರುತ್ತೆ, ಎಲ್ಲ ಅಧೋಮುಖವಾಗೇ ಇರುತ್ತೆ. ಅಲ್ಲಿ ದೇವರನ್ನ ಗುರುಗಳನ್ನ ಪ್ರಾರ್ಥನೆ ಮಾಡಿದಾಗ ಕಮಲ ಮೇಲಕ್ಕೇಳುತ್ತೆ, ಅಲ್ಲಿ ಅವರವರ ದರ್ಶನ ಆಗುತ್ತೆ. ಅಲ್ಲಿ ಹಂಸಗಂ ಶ್ರೀ ಗುರುಂ ಧ್ಯಾಯೇತ್ ವರಾಭಯಕರಾಂಬುಜಂ. ಇಲ್ಲಿ ಹೇಳ್ತಾರೆ ಈ ಸಹಸ್ರದಳ ಕಮಲದಲ್ಲಿ ಪ್ರಧಾನವಾಗಿ ಯಾರು? ಬ್ರಹ್ಮದೇವರು. ಆ ಕಮಲದಲ್ಲಿ ಹಂಸಾರೂಢರಾಗಿರತಕ್ಕಂಥ ಬ್ರಹ್ಮದೇವರನ್ನ ಹೇಳ್ತಾ ಇದ್ದಾರೆ. ಎಂಥ ಅದು ಅಂದ್ರೆ ವರ ಅಭಯ ಮುದ್ರ. ವರ ಮುದ್ರ ಯಾವುದು? ಹೀಗೆ ಎಡಗೈಲಿ ವರ ಮುದ್ರ, ಕೈ ಬಲಗೈಲಿ ಅಭಯ ಮುದ್ರ. ವರಾಭಯ ಮುದ್ರೆ ಇದು ಜ್ಞಾನ ಮುದ್ರ, ಇದು ಅಭಯ ಮುದ್ರ. ಅಭಯ ಮುದ್ರೆಯನ್ನು ಹೊಂದಿರತಕ್ಕಂಥ ಬ್ರಹ್ಮದೇವರ ಅಂತರ್ಗತ ಹಂಸನಾಮಗ ಭಗವಂತನ ಚಿಂತನೆ ಮಾಡಬೇಕಂತೆ. ನಂತರ ನೋಡಿ, ನೀವು ಗುರುಮಂತ್ರ ಗುರುಮಂತ್ರ ಅಂತ ಮಾಡ್ತಿರಲ್ವ, ಗುರುಮಂತ್ರದಲ್ಲಿ ಇಲ್ಲಿರತಕ್ಕಂಥ ಭಗವಂತ ವಾಸುದೇವ ನಾಮಗ ಭಗವಂತ ಬ್ರಹ್ಮದೇವರ ಅಂತರ್ಯಾಮಿ ಸ್ವಾಮಿ ಇದ್ದಾನಲ್ವ, ಆತನ ಪಾದೋದಕ ಧಾರೆಯಿಂದ ಇಡೀ ಶರೀರವೆಲ್ಲ ತೊಯ್ತಾ ಇದೆ ಅಂತ ಚಿಂತನೆ ಮಾಡ್ತೀರಲ್ಲ, ಹೇಳ್ತಾ ಇದ್ದಾರೆ. ಕ್ಷಾಲಿತಂ ಚಿಂತಯೇತ್ ದೇಹಂ ತತ್ ಪದಾಮೃತ ಧಾರಯ. ಆ ಭಗವಂತನ ಪದಾಮೃತ ಧಾರೆಯಿಂದ ಇಡೀ ಶರೀರ ತೊಯ್ತಾ ಇದೆ ಅಂತ ಚಿಂತನೆ ಮಾಡಬೇಕು. ನಂತರ ಪುನಃ ಪಂಚೋಪಚಾರೈ ಸಂಪೂಜ್ಯ, ಪಂಚೋಪಚಾರಗಳಿಂದ ಪೂಜಾ ಮಾಡಿ ಹೇಳ್ತಾರೆ ಪ್ರಣಮೇತ ತತ್ಸ್ತವೇನ ಚ. ಆ ಗುರುಗಳಿಗೆ ಗುರುವಾಗಿರತಕ್ಕಂಥ ಬ್ರಹ್ಮದೇವರು ಅವರ ಅಂತರ್ಯಾಮಿ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡಬೇಕು. ನಂತರ ಇನ್ನ ಇದೆ ಬಿಟ್ಟಿಲ್ಲ, ಇದು ಸ್ಟಾರ್ಟಿಂಗ್ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಇಷ್ಟು ಮಾಡಿ ನಂತರ ತತಃ, ನಂತರ ಏನು ಮಾಡಬೇಕು? ಒಳಗೆ ಸೀಕ್ರೆಟ್ ಎಲ್ಲ ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಬದುಕಿನಲ್ಲಿ ಎಂದು ಗೊತ್ತಿರಲ್ಲ ನಮಗೆ, ಯಾವಾಗ ನೋಡಿದ್ರು ಗರುಡ ಪುರಾಣ ಕೇಳ್ತಾನೆ ಇರ್ತೀವಿ, ಸಾಕಪ್ಪ ಅಂತ ಹೆದರಿ ಓಡ್ತಾನೆ ಇರ್ತೀವಿ. ಎಂಥ ರಹಸ್ಯ ಹೇಳ್ಕೋತೀವಿ ಅಲ್ಲಿ. ತತಃ ಕುಂಡಲಿನೀಂ ಧ್ಯಾಯೇತ್ ಆರೋಹಾದ ಅವರೋಹತಃ ಷಟ್ಚಕ್ರಕೃತ ಸಂಚಾರಾಂ ಸಾರ್ಧ ತ್ರಿವಲಯಾಂ ಸ್ಥಿತಾಂ. ನಾಭಿ ಕೆಳಗೆ ಮೂಲಾಧಾರದಲ್ಲಿ ಹೇಳ್ತಾ ಇದ್ದಾರೆ. ಸಾರ್ಧ ತ್ರಿವಲಯಂ, ಮೂರೂವರೆ ಸುತ್ತು ಹಾಕ್ಕೊಂಡಿರುವಂಥ ಕುಂಡಲಿನಿ ಸರ್ಪಾಕೃತಿಯಲ್ಲಿರತಕ್ಕಂಥ ಶಶಾಂತರ್ಗತ ಸಂಕರ್ಷಣ ಭಗವಂತ ಅಲ್ಲಿದ್ದಾನಾತ. ಮಹಾಶಕ್ತಿಯನ್ನು ಪ್ರಕಟ ಮಾಡತಕ್ಕಂಥ ರೂಪ ಆ ಭಗವಂತನ ಚಿಂತನೆ ಮಾಡಬೇಕು. ಹೇಗೆ ಆ ಸರ್ಪ ಆರೋಹಾದವರೋಹತಃ ಷಚ್ಚಕ್ರ ಸಂಚಾರ, ಆರು ಚಕ್ರದಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಮೇಲಕ್ಕೆ ಬರ್ತಾ ಇದೆ ಅಂತ ವಿಶೇಷವಾಗಿ ಅಲ್ಲಿಂದ ಬಂದು ಹೀಗೆ ಹೋಗಿ ಎಲ್ಲ ಕಡೆ ಶರೀರವೆಲ್ಲ ತಿರುಗಾಡುತ್ತೆ. ಆರೋಹಾದವರೋಹತಃ ವಿಶೇಷವಾಗಿ ಅದರಲ್ಲೂ ಹೇಳ್ತಾ ಇದ್ದಾರೆ ಆರೋಹಾದವರೋಹತಃ ಅಂತ ಹೇಳಿದರೆ, ಆರೋಹ ಅವರೋಹ ಅಂದರೆ ಶ್ವಾಸ ಬಿಟ್ಟು ಶ್ವಾಸ ತಗೊಂಡು ಏನು ಚಿಂತನೆ ಹಂಸ ಹಂಸ ಅಂದಾಗಲ್ಲ, ವಿಶೇಷವಾಗಿ ಆರು ಚಕ್ರಗಳಲ್ಲಿ ಸಂಚಾರ ಮಾಡುತ್ತಾ ಕುಂಡಲಿನಿ ಶಕ್ತಿ ಭಗವದ್ ರೂಪ ಮೇಲಕ್ಕೆ ಹೊರಡ್ತಾ ಇದೆ ಎಂದು ಚಿಂತನೆ ಮಾಡಬೇಕು. ನಂತರ ತಥೋಧ್ಯಾಯೇತ್ ಸುಷುಮ್ನಾಖ್ಯಂ ಧಾಮ ರಂಧ್ರಾತ್ ಬಹಿರ್ಗತಂ ತಥಾ ತೇನ ಗತಾಹ ಯಾಂತಿ ತದ್ ವಿಷ್ಣೋ ಪರಮಂ ಪದಂ. ಆ ವಿಶೇಷವಾಗಿ ಸುಷುಮ್ನಾ ನಾಡಿ ಚಕ್ರಗಳ ಮೂಲಕ ಸುಷುಮ್ನಾ ನಾಡಿಯ ಮೂಲಕ ಆ ರಂಧ್ರದಿಂದ ಹೊರಬಂದಿರತಕ್ಕಂಥ ಈ ವಿಶೇಷವಾಗಿರತಕ್ಕಂಥ ಸರ್ಪಾಕೃತಿ ಭಗವಂತ ಈ ಹೊರಗೆ ಬಂದಿದ್ದಾನೆ ಎಂದು ಚಿಂತನೆ ಮಾಡ್ತಾ ಬರಬೇಕು. ವಿಶೇಷವಾಗಿ ಬ್ರಹ್ಮಜ್ಞಾನ ಬರುತ್ತೆ, ಅದು ಆ ಮೂಲಕವಾಗಿಯೇ ಎಲ್ಲರೂ ನನ್ನ ಪದಕ್ಕೆ ಹೋಗ್ತಾರೆ. ತಥೋ ಮಚ್ಚಿಂತಿತಂ ರೂಪಂ ಸ್ವಯಂ ಜ್ಯೋತಿಸ್ ಸನಾತನಂ ಸದಾನಂದಂ ಸದಾಧ್ಯಾಯೇನ್ ಮುಹೂರ್ತೆ ಬ್ರಹ್ಮ ಸಂಜ್ಞಕೇ. ಸರಿ ಸ್ವಾಮಿ, ಇವೆಲ್ಲ ಯಾವಾಗ ಮಾಡಬೇಕು? ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನನ್ನ ರೂಪಧ್ಯಾನವನ್ನು ಹೇಗೆ ವಿಶೇಷವಾಗಿ ಸ್ವಯಂ ಜ್ಯೋತಿ ಇನ್ನೊಬ್ಬರ ಮೇಲೆ ಆಧಾರ ಪಡೆದ ಸ್ವತಂತ್ರನಾದ ಸದಾನಂದ ರೂಪಿಯಾದ ನನ್ನ ರೂಪವನ್ನು ಅಲ್ಲಿ ಧ್ಯಾನ ಮಾಡಬೇಕು ಅಂತ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಇದೆಲ್ಲ ಯೋಗಾಭ್ಯಾಸದ ರೀತಿಗಳು. ಇನ್ನು ಮುಂದೆ ಹೇಳ್ತಾರೆ, ಆ ಇನ್ನು ಸ್ವಲ್ಪ ಕೇಳಿ. ಏವಂ ಗುರುಪದೇಶೇನ ಮನೋ ನಿಶ್ಚಲತಾಂ ನಯೇತ್. ಈ ರೀತಿ ಗುರುಗಳ ಉಪದೇಶದಿಂದ ಅಭ್ಯಾಸ ಮಾಡಬೇಕು, ಮನಸ್ಸು ನಿಶ್ಚಲವಾಗಬೇಕು. ನತು ಸ್ವೇನ ಪ್ರಯತ್ನೇನ, ನಿಮ್ಮ ಪ್ರಯತ್ನದಿಂದಲೇ ಮಾಡ್ಲಿಕ್ಕೆ ಹೋಗ್ಬೇಡಿ, ಗುರುಗಳು ಹಿಂದೆ ಇರಬೇಕು. ತದ್ವಿನ ಗುರುಗಳನುಗ್ರಹ ಇಲ್ಲದಿದ್ದರೆ ಪತನಂ ಭವೇತ್, ಅಧೋಗತಿಗೆ ಹೋಗ್ಬಿಡುತ್ತಾರೆ. ಹೇಗ್ರಿ ಅಧೋಗತಿಗೆ ಅಂದರೆ, ಆಯಾ ಸ್ಥಾನಕ್ಕೆ ಕುಂಡಲಿನಿ ಬಂದಾಗ ವಿಶೇಷ ಸಿದ್ಧಿಗಳು ಬರುತ್ತೆ. ಆ ಸಿದ್ಧಿಗಳು ಬಂದಾಗ ಅದು ಬೇರೆ ಕಡೆ ಲೌಕಿಕದ ಆಸೆಗೆ ಡೈವರ್ಟ್ ಆಯಿತಾ, ಮನುಷ್ಯ ನಾಶ ಆಗ್ತಾನೆ. ಬ್ರಹ್ಮ ದರ್ಶನ ಪರ್ಯಂತ ಇದು ಹೋಗಬೇಕು ಅಂದರೆ ಗುರುಗಳ ಅನುಗ್ರಹ ಬೇಕು. ಇದನ್ನ ಏನಂತಾರೆ ಗೊತ್ತಾ, ಒಳಗೆ ಮಾಡತಕ್ಕ ಈ ಚಿಂತನೆಯನ್ನ ಏನಂತ ಕರೀತಾರೆ, ಅಂತರ್ಯಾಗಂ ವಿಧಾಯೈವಂ. ಇದು ಅಂತರ್ಯಾಗ, ಈ ಯಾಗವನ್ನು ಮಾಡಿ ಬಹಿರಿಯ ಆಗಂ ಸಮಾಚರೇತ್, ಹೊರಗಿನ ಯಾಗವನ್ನು ಮಾಡಬೇಕಯ್ಯ. ಅಂದ್ರೆ ಬಹಿರ್ಯಾಗ ಯಾವುದು ಹೇಳ್ತಾರೆ, ಸ್ನಾನ ಸಂಧ್ಯಾಧಿಕಂ ಕೃತ್ವ ಕುರಿಯಾದ ಹರಿಹರಾರ್ಚನಂ. ವಿಶೇಷವಾಗಿ ಆವಾಗ ಸ್ನಾನ ಸಂಧ್ಯಾದಿಗಳನ್ನು ಮಾಡಿಕೊಂಡು ನಂತರ ವಿಶೇಷವಾಗಿ ಹರಿಹರಾರ್ಚನಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ, ಈ ದೇಹದ ಮೇಲೆ ಎಷ್ಟರವರೆಗೆ ದುರಭಿಮಾನ ನಮಗಿರುತ್ತೋ ಅಷ್ಟರ ಪರ್ಯಂತ ನಮ್ಮ ಮನಸ್ಸು ಒಳಮುಖ ಆಗಲ್ಲ. ಹೇಳ್ತಾರೆ ನೋಡಿ, ದೇಹಾಭಿಮಾನಿ ನಾಂ ಅಂತರ್ಮುಖಿ ವೃತ್ತಿ ನ ಜಾಯತೆ. ಈ ದೇಹದ ಮೇಲೆ ಅಭಿಮಾನ ಇರತಕ್ಕ ಎಷ್ಟುವರೆಗೆ ಪ್ರಬಲವಾಗಿರುತ್ತೋ ಅವರಿಗೆ ಒಳಗೇ ಮನಸ್ಸು ಹೋಗಲ್ಲ, ಹೊರಗೆ ಸೆಳೀತಾ ಇರುತ್ತೆ. ಅತಸ್ತೇಷಾಂ ತು ಮದ್ಭಕ್ತಿ ಸುಕರ ಮೋಕ್ಷದಾಯಿನಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಯೋಗಾಭ್ಯಾಸದಲ್ಲಿ ಪ್ರಧಾನವಾಗಿ ಬೇಕಾಗಿದ್ದೇನು, ನನ್ನ ಭಕ್ತಿ. ಆ ಭಕ್ತಿಯಿಂದ ಮನಸ್ಸು ಮಿಕ್ಕದ್ದನ್ನೆಲ್ಲ ಮರೆತು ಇಲ್ಲಿಗೆ ಬರುತ್ತೆ. ಇಲ್ಲಿ ಯೋಗಾಭ್ಯಾಸ ಭಕ್ತಿ ಮಾರ್ಗ ಅಂತ ಎರಡು ಹೇಳ್ತಾ ಇದ್ದಾರೆ. ಈ ಯೋಗಾಭ್ಯಾಸವನ್ನು ಹೇಳಿದರು, ಇದು ಬಿಡಬೇಕು ಅಂತ ಹೇಳಿಲ್ಲ. ಪ್ರಧಾನವಾದ ಭಕ್ತಿಯಿಂದ ಮನಸ್ಸನ್ನು ಇಟ್ಟರೆ ಈ ಸಂಸಾರವನ್ನು ಮರೆಯಲಿಕ್ಕೆ ಸಾಧ್ಯ. ಇಲ್ಲಿ ಹೇಳ್ತಾರೆ, ತಪೋ ಯೋಗಾದಯೋ ಮೋಕ್ಷ ಮಾರ್ಗ ಸಂತಿ ತಥಾಪಿ ಚ ಸಮೀಚೀನಸ್ತು ಮದ್ಭಕ್ತಿ ಮಾರ್ಗ ಸಂಸರತಾಮಿಹ. ತಪಸ್ಸು ಯೋಗ ಇವೆಲ್ಲ ಮೋಕ್ಷ ಮಾರ್ಗಗಳೇ, ಆದರೆ ಅದರಲ್ಲಿ ಸಂಸಾರಿಗಳಿಗೆ ನನ್ನ ಭಕ್ತಿ ಮಾರ್ಗವೇ ಶ್ರೇಷ್ಠ ಆಗಿದೆ. ಅಂದರೆ ಯೋಗಾದಿಗಳು ಮಾಡೋಣ, ಆದರೆ ಭಕ್ತಿಯನ್ನು ಹಿಡ್ಕೊಂಡಿದ್ದರೆ ಎಂಥ ಒಂದು ವೇಳೆ ಪತನ ಆಗ್ಲಿಕ್ಕೆ ಬಿದ್ದರೂ ನಾವು ಮೇಲಕ್ಕೆ ಬಂದು ಭಗವಂತನ ಪಾದಾರವೆಂದು ಸೇರ್ಲಿಕ್ಕೆ ಸಾಧ್ಯ. ಭಕ್ತಿ ಪ್ರಧಾನ, ಜೊತೆಗೆ ಯೋಗಾಭ್ಯಾಸವೂ ಬೇಕು. ದಾಸರಾಯರು ಅನೇಕ ಜನ ಎಲ್ಲ ಜ್ಞಾನಿಗಳು ಯೋಗಾಭ್ಯಾಸವನ್ನು ಮಾಡಿದವರೇ, ಎಲ್ಲರೂ ದಾಸರಾಯರು ಯತಿಗಳು ಎಲ್ಲರೂ ಅಂಥವರೇ, ಯಾರೂ ಈ ಮಾರ್ಗ ಬಿಟ್ಟಿಲ್ಲ, ಎಲ್ಲರೂ ಇದನ್ನು ಮಾಡಿದವರೇ, ಜೊತೆಗೆ ವಿಶೇಷವಾಗಿ ಭಕ್ತಿಯನ್ನು ಮಾಡಿದವರು. ಇಲ್ಲಿ ಯೋಗ ಮಾರ್ಗ ಭಕ್ತಿ ಮಾರ್ಗ ಅಂತ ಎರಡು ಹೇಳಿದಾಗ, ಅಯ್ಯೋ ನಮ್ಮ ಭಕ್ತಿ ಸಾಕಪ್ಪ ಯೋಗ ಯಾಕೆ ಅಂತ ಬಿಟ್ಟು ಹೋಗ್ಬೇಡ್ರಿ. ಒಂದು ಕಣ್ಣಿದೆ ಇನ್ನೊಂದು ಕಣ್ಣು ಬೇಡ ಅಂದಂಗ ಆಗುತ್ತೆ, ಎರಡೂ ಎರಡು ಕಣ್ಣಯ್ಯ. ಬ್ರಹ್ಮಾದಿಭಿಶ್ಚ ಸರ್ವೈ ಸರ್ವಜ್ಞೈಃ ಅಯಮೇವ ವಿನಿಶ್ಚಿತಃ ತ್ರಿವಾರಂ ವೇದ ಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ. ಇದನ್ನೇ ನಿಶ್ಚಯ ಮಾಡಿದ್ದಾರೆ. ಭಕ್ತಿ ಪ್ರಧಾನ, ದೇವರಲ್ಲಿ ಪ್ರೀತಿ, ಆ ಪ್ರೀತಿಯಿಂದ ಕೂಡಿದ ಮನಸ್ಸನ್ನ ದೇವರಲ್ಲಿ ಇಡಲಿಕ್ಕೆ ಈ ಯೋಗಾಭ್ಯಾಸಗಳೆಲ್ಲ ಕಾರಣ ಆಗುತ್ತೆ ಅಂತ ನಿಶ್ಚಯ ಮಾಡಿದ್ದಾರೆ. ಭಕ್ತಿ ಮಾರ್ಗವೇ ಶ್ರೇಷ್ಠ, ಭಕ್ತಿಯೇ ಇರಬೇಕಲ್ಲಿ. ಆದರೆ ಆ ಭಕ್ತಿಯನ್ನು ದೇವರಲ್ಲಿ ಇಡಬೇಕಾದ್ರೆ ಯೋಗ ಮಾರ್ಗ ಬೇಕಯ್ಯ. ಯಜ್ಞಾದಯೋಪಿ ಸದ್ಧರ್ಮಾಃ ಚಿತ್ತಶೋಧನ ಕಾರಕಾಃ ಫಲರೂಪಾ ಚ ಮದ್ಭಕ್ತಿ ತಾಂ ಲಬ್ಧ್ವಾ ನಾವಸೀದತಿ. ಯಜ್ಞಾದಿಗಳಲ್ಲಿ ಸದ್ಧರ್ಮಗಳೆಲ್ಲ ಇವೆ, ಅವೆಲ್ಲ ಮನಸ್ಸನ್ನ ಶುದ್ಧ ಮಾಡಲಿಕ್ಕೆ. ನಿಜವಾಗಿ ಫಲ ಯಾವುದು ಅಂದರೆ ನನ್ನ ಭಕ್ತಿ, ಅದನ್ನು ಪಡ್ಕೊಂಡರೆ ಯಾರಿಗೂ ನಾಶಾದಿಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಇಷ್ಟು ಹೇಳಿ ಏವಂ ಆಚರಣಂ ತಾರ್ಕ್ಷ್ಯ ಕರೋತಿ ಸುಕೃತಿ ನರಃ ಸಂಯೋಗೇ ಮದ್ಭಕ್ತ್ಯ ಮೋಕ್ಷಂ ಯಾತಿ ಸನಾತನಂ. ಈ ರೀತಿ ಪುಣ್ಯವಂತನಾದವ ಜನ್ಮ ಪಡ್ಕೊಂಡ ಮೇಲೆ ಈ ರೀತಿ ಆಚರಣೆ ಮಾಡುತ್ತಾನೆ ಅವನು, ಯೋಗಾಭ್ಯಾಸ ಮಾಡುತ್ತಾ ಭಕ್ತಿಯ ಸಂಯೋಗದಿಂದ ವಿಶೇಷವಾಗಿ ಭಕ್ತಿಯಿಂದಲೇನೆ ಮೋಕ್ಷ ಪಡೆಯುತ್ತಾನೆ. ಮೋಕ್ಷ ಪಡೆಯೋದು ಏನೋ ಭಕ್ತಿಯಿಂದಲೇನೆ, ಅದನ್ನ ಸರಿಯಾದ ರೀತಿಯಲ್ಲಿ ಭಗವಂತನಲ್ಲಿ ಕೂಡಿಸುವ ಮಾರ್ಗ ಯೋಗ ಮಾರ್ಗ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆಂಬಲ್ಲಿಗೆ. ಇತಿ ಶ್ರೀ ಗರುಡ ಪುರಾಣೇ ಸಾರೋದ್ಧಾರೆ ಸುಕೃತಿ ಜನ ಜನ್ಮಾಚರಣ ನಿರೂಪಣಂ ನಾಮ ಪಂಚದಶೋಧ್ಯಾಯ 15ನೇ ಅಧ್ಯಾಯ ವಿಶೇಷವಾಗಿ ತಿಳಿಸಿಕೊಟ್ಟು ನಂತರ ಹೇಳ್ತಾ ಇದ್ದಾರೆ. 16ನೆಯ ಅಧ್ಯಾಯಕ್ಕೆ ಬರ್ತಾ ಇದ್ದಾರೆ, ಕೊನೆಯ ಅಧ್ಯಾಯಗಳು ನಾವು ಮುಟ್ತಾ ಇದ್ದೇವೆ. ಗರುಡ ದೇವರು ಕೇಳ್ತಾ ಇದ್ದಾರೆ, ಶುತಾಮಯ ದಯಾ ಸಿಂಧೋ ಹಿ ಅಜ್ಞಾನ ಜೀವ ಸಂಸ್ಕೃತಿ. ಹೇ ಸ್ವಾಮಿ, ಜೀವ ಅಜ್ಞಾನದಿಂದಲೇ ಈ ಸಂಸಾರ ಚಕ್ರದಲ್ಲಿ ಸುತ್ತಾನೆ. ಅಧುನಾ ಶ್ರೋತುಮಿಚ್ಛಾಮಿ ಮೋಕ್ಷೋಪಾಯಂ ಸನಾತನಂ. ಈ ಅಜ್ಞಾನದಿಂದ ನಾವು ಬಿಡುಗಡೆಯಾಗಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಒಳ್ಳೆ ಉಪಾಯವನ್ನ ಹೇಳು ಹರಿಯೇ. ಭಗವನ್ ದೇವ ದೇವೇಶ ಶರಣಾಗತ ವತ್ಸಲ ಅಸಾರೇ ಘೋರ ಸಂಸಾರೇ ಸರ್ವ ದುಃಖ ಮಲೀಮಸೇ ನಾನಾವಿಧ ಶರೀರಸ್ಥಾಃ ಅನಂತಾಃ ಜೀವರಾಶಯಃ ಜಾಯಂತೆ ಚ ಮ್ರಿಯಂತೆ ಚ ತೇಷಾಂ ಅಂತೋ ನ ವಿದ್ಯತೆ. ಹೇ ಸ್ವಾಮಿ, ಈ ಎಲ್ಲ ದುಃಖ ಪೂರ್ಣವಾದ ಈ ಸಂಸಾರ, ಎಲ್ಲ ಕೊಳಕೆಗೆ ಆಶ್ರಯವಾದ ಸಂಸಾರ, ಇದರಲ್ಲಿ ಅನಂತ ಜೀವರಾಶಿಗಳು ನಾನಾ ಶರೀರಗಳಲ್ಲಿ ಹುಟ್ಟುತ್ತಾ ಇರ್ತಾರೆ, ಸತ್ತು ಹೋಗ್ತಾ ಇರ್ತಾರೆ, ಅವರ ಅಂತ್ಯವೇ ಕಾಣಲ್ಲಯ್ಯ. ಸದಾ ದುಃಖಾತುರಾಹ ಏವ ನ ಸುಖಿ ವಿದ್ಯತೆ ಕ್ವಚಿತ್. ಇವರಲ್ಲಿ ಟಾರ್ಚ್ ಹಾಕಿ ನೋಡಿದ್ರು ಒಬ್ಬ ಸುಖಿಯಾದವ ಕಾಣಿಸಲ್ಲ, ಎಲ್ಲರೂ ದುಃಖದಿಂದ ಆತರರಾಗಿದ್ದಾರೆ. ಕೇನೋಪಾಯೇನ ಮೋಕ್ಷೇಶ ಮುಚ್ಚ್ಯಂತೆ ವದಮೇ ಪ್ರಭೋ. ಇವರೆಲ್ಲರೂ ಯಾವಾಗ ಮೋಕ್ಷಕ್ಕೆ ಬರ್ತಾರೆ, ಯಾವ ಉಪಾಯದಿಂದ ಅಂತ ಹೇಳಿದಾಗ ಅವಾಗ ದೇವರು ಹೇಳ್ತಾ ಇದ್ದಾರೆ, ಶುಣು ತಾರ್ಕ್ಷ್ಯ ಪ್ರವಕ್ಷ್ಯಾಮಿ ಯನ್ಮಾಂ ತ್ವಂ ಪರಿಪೃಚ್ಛಸಿ ಯಶ್ಚ ಶ್ರವಣ ಮಾತ್ರೇಣ ಸಂಸಾರಾನ್ನ ಮುಚ್ಚತೇ ನರಹ. ನೋಡಯ್ಯ, ನಾನು ಹೇಳತಾ ಇದ್ದೇನೆ ಕೇಳು. ಯಾವುದನ್ನ ಕೇಳಿದರೆ ಶ್ರವಣ ಮಾತ್ರೇಣ, ಕೇಳಿದ ಕೂಡಲೇ ಜೀವನಾದವ ಸಂಸಾರಾನ್ ಮುಚ್ಚತೇ ನರಹ, ಸಂಸಾರದಿಂದ ಬಿಡುಗಡೆ ಆಗಿ ಬಿಡ್ತಾನೋ. ಅಂಥದ್ದು ಈಗ ನಾನು ಹೇಳುವಂಥದ್ದು, ಇದನ್ನ ಚೆನ್ನಾಗಿ ಕೇಳಿದರೆ ಸಂಸಾರದಿಂದ ಬಿಡುಗಡೆ ಆಗ್ತಾನೆ ನೋಡಪ್ಪ ಅಂದರು. ಹೇಳಪ್ಪ ಅಂದರೆ ನಾಳೆ ಸೇರೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.